శ్రీగురుభ్యో నమః. హరిః ఓం. జరజ్యేష్ఠనిపాకారం జగదీశపదాశ్రయం జగదీతల విఖ్యాతం జగన్నాథగురుం భజే. హరికథామృతసార గురుగడ కరుణ దిందాపనితు పేడువే పరమ భగవత్ భక్తరితనాదరసి కేళువదు. నిన్నె శ్లోకద్దు నోడిదు భావ ద్రవ్య ಪ್ರಿಯಗಳೆನಿಸುವ ಈ ವಿಧ ಅದ್ವೈತ ತ್ರಯಂಗಳ. ದೇವರ ರೂಪಕ್ಕೂ ರೂಪಕ್ಕೂ ಭೇದ ಇಲ್ಲ, ಅದು ದ್ರವ್ಯ ಅದ್ವೈತ. ಭಾವಾದ್ವೈತ, ದೇವರ ಗುಣಕ್ಕೂ ಗುಣಕ್ಕೂ ಭೇದ ಇಲ್ಲ. ಕ್ರಿಯಾದ್ವೈತ, ದೇವರ ಕ್ರಿಯೆಗೂ ಕ್ರಿಯೆಗೂ ಭೇದ ಇಲ್ಲ. ನಾನು ಹೇಳೋ ಪೂರ್ತಿ ಆಗ್ಲಿ, ಲಾಸ್ಟ್ ಕ್ವಶನ್ ಹಾಕಿ. ಯಾಕಂದ್ರೆ ಮಧ್ಯೆ ಅದು ಡೈವರ್ಟ್ ಆಗ್ತಾ ಇದೆ. ನಾನೆಲ್ಲ ಹೇಳೋದು ಮುಗಿಸಿದ ಮೇಲೆ ಎಲ್ಲ ಕ್ವಶನ್ಸ್ ಆಚರಿಸ್ತೀನಿ. ಅಲ್ಲೇನಾಗ್ತಾ ಇದೆ, ರೂಪಕ್ಕೂ ರೂಪಕ್ಕೂ ಗುಣಕ್ಕೂ ಗುಣಕ್ಕೂ ಕ್ರಿಯಕ್ಕೂ ಕ್ರಿಯಕ್ಕೂ ಅಭೇದ ಅಂತ ಹೇಳಿದಾಗ, ಗುಣಕ್ಕೂ ರೂಪಕ್ಕೂ ಕ್ರಿಯಕ್ಕೂ ಗುಣಕ್ಕೂ ಕ್ರಿಯೆಗೂ ರೂಪಕ್ಕೂ ಕ್ರಿಯೆಗೂ ಗುಣಕ್ಕೂ ಒಂದೊಂದಕ್ಕೂ ಅಭೇದ ಉಂಟಾ ಭೇದ ಉಂಟಾ ಅಂತ ಮತ್ತು ಪ್ರಶ್ನೆ ಬಂದರೆ, ಕ್ರಿಯೆಗೂ ಗುಣಕ್ಕೂ ರೂಪಕ್ಕೂ ಎಲ್ಲದಕ್ಕೂ ಅಭೇದವೇ. ಗುಣಕ್ಕೂ ಗುಣಕ್ಕೂ ಹೇಗೆ ಅಭೇದವೋ, ಗುಣಕ್ಕೂ ಕ್ರಿಯೆಗೂ ಅಭೇದವೇ, ಹಾಗೆ ರೂಪಕ್ಕೂ ಕ್ರಿಯೆಗೂ ಅಭೇದವೇ ಅಭೇದವೇ ಇರುತ್ತೆ. ಹೇಗೆ ಅಂತ ಮತ್ತು ಪ್ರಶ್ನೆ ಬಂದರೆ, ಇಷ್ಟು ನೀವು ನಡ್ಕೊಂಡು ಹೋಗ್ತಾ ಇದ್ದೀರಾ, ನಿಮ್ಮಲ್ಲಿ ಕ್ರಿಯಾ ಕಾಣತಾ ಇದೆ, ಕ್ರಿಯೆ ಎಂಬುದು ನಿಮ್ಮಲ್ಲಿ ಕಾಣತಾ ಇದೆ. ಆ ಕ್ರಿಯೆ ನಿಮ್ಮಿಂದ ಬೇರ್ ಮಾಡಲಿಕ್ಕಾಗುತ್ತಾ? ಆಗಲ್ಲ. ಕ್ರಿಯೆ ವ್ಯಕ್ತಿನಿಷ್ಠ, ವ್ಯಕ್ತಿಯಲ್ಲಿರ್ತಕ್ಕಂಥದ್ದು ಕ್ರಿಯೆ. ಗುಣವು ವ್ಯಕ್ತಿಯಲ್ಲೇ ಇರುವುದು. ಹೇಗೆ ಒಂದು ವ್ಯಕ್ತಿಯಿಂದ ಗುಣವನ್ನಾಗಲಿ ಕ್ರಿಯೆಯನ್ನಾಗಲಿ ಬೇರ್ ಮಾಡಲಿಕ್ಕಾಗಲ್ಲವೋ, ಕ್ರಿಯೆ ಕ್ರಿಯೆ ಅಂದಾಗ ಕ್ರಿಯೆ ಅಂದಾಗ ಗುಣ ರೂಪ ಬರಲೇಬೇಕು. ರೂಪದಿಂದ ಸಪರೇಟ್ ಆಗಿ ಕ್ರಿಯಾ ಅಂತ ಪ್ರತ್ಯೇಕ ಒಂದು ಮಾಡದಲ್ಲಿ ಇಡ್ಲಿಕ್ಕಾಗಲ್ಲ. ಅಂತ ಕಾಲಕ್ಕೆ ರೂಪಕ್ಕೆ ರೂಪಕ್ಕೆ ಐಕ್ಯ ಅಂತ ಹೇಳಿದಾಗ ಅಲ್ಲಿರುವ ಕ್ರಿಯೆ ಕ್ರಿಯೆಗಳಿಗೆ ಐಕ್ಯ ಬಂದೇ ಬಂತು, ಅಲ್ಲಿರುವ ಗುಣಗಳಿಗೆ ಗುಣಗಳಿಗೆ ಐಕ್ಯ ಬಂದೇ ಬಂತು, ಎಲ್ಲ ಒಂದಕ್ಕೊಂದು ಐಕ್ಯ ಬಂದೇ ಬಂತು. ಯಾವಾಗ ರೂಪದಿಂದ ಗುಣ ಕ್ರಿಯೆಗಳನ್ನ ಬೇರ್ ಮಾಡ್ಲಿಕ್ಕಾಗಲ್ಲ, ಗುಣ ಗುಣಿಗಳಿಗೆ ವ್ಯತ್ಯಾಸವಿಲ್ಲ ಎಂಬುದನ್ನ ನಾವು ತಿಳ್ಕೊಂಡಾಗ ಭಗವಂತನ ಗುಣಕ್ಕೂ ಭಗವಂತನಿಗೂ ವ್ಯತ್ಯಾಸವಿಲ್ಲ. ಆದ್ದರಿಂದ ಗುಣ ರೂಪ ಕ್ರಿಯೆಗಳಿಗೆ ಅಭೇದ ಚಿಂತನೆ ಮಾಡಬೇಕು. ಹೌದು, ಈ ಭಾವದ್ರವ್ಯ ಕ್ರಿಯೆಗಳೆನಿಸುವ ಅದ್ವೈತ ತ್ರಯಗಳ ಚಿಂತನೆಯಿಂದ ಏನು ಬರುತ್ತೆ ನಮಗೆ? ಪ್ರಧಾನ ಉಪಾಸನೆ ಇದು ಅಂತ ಹೇಳ್ತಾ ಇದ್ದಾರೆ. ಏನು ಉಪಾಸನೆ ಅಂದರೆ, ದೇವರಲ್ಲಿ ಅವನದ್ದಲ್ಲದ್ದು ಯಾವುದು ಇಲ್ಲ. ದೇವರು, ದೇವರ ಗುಣ, ದೇವರ ಕ್ರಿಯ ಅದೆಲ್ಲ ಅವನೇ. ಅವನದ್ದಲ್ಲದೆ ಬೇರೆ ಇದ್ದಿದ್ರೆ ಅವನಲ್ಲಿ, ಅಂದ್ರೆ ಅವನದ್ದು ಬೇರೆ ಏನಾದ್ರೂ ಸಂಬಂಧಪಟ್ಟಿದ್ದಿದ್ರೆ ಅವನದ್ದಲ್ಲದ್ದು ಬೇರೆ ಅವನಿಗಿದೆ ಅಂಟು ಅಂತ ಹೇಳಬಹುದಾಗಿ, ಅವನಿಗೇನೂ ಇಲ್ಲ. ಆದರೆ ಜೀವನಿಗೂ ಕೂಡ ಸ್ವರೂಪದಲ್ಲಿ ಏನೂ ಇಲ್ಲ, ಆದರೆ ಲಿಂಗ ದೇಹದ ಬೇರೆ ಅವನಿಂದ ಬೇರೆ ಆದರೆ ಅಂಟು ಇದೆ. ಇವಾಗ ನೋಡಿ, ಜೀವನ ರೂಪಕ್ಕೂ ಈ ಶರೀರ ಈ ರೂಪಕ್ಕೂ ಭೇದ. ಈ ರೂಪ ಜೀವನ ರೂಪ ಭೇದ ಇದೆಯೋ ಇಲ್ವೋ? ಒಳಗಿದ್ದ ಸೂಕ್ಷ್ಮ ರೂಪ ಅಲ್ಲ, ಅವನೇ ಪ್ರಕಾಶತಃ ಈ ಶರೀರದಲ್ಲಿ ವ್ಯಾಪಿಸಿದ್ರು ಸೂಕ್ಷ್ಮತಃ ಸೂಕ್ಷ್ಮವಾಗಿ ಆ ರೂಪ ಜೀವ ಈ ಶರೀರದಲ್ಲಿ ಪ್ರಕಾಶತಃ ವ್ಯಾಪಿಸಿದ್ದಾನೆ ಎಲ್ಲಾ ಕಡೆ. ಅವಾಗ ಏನ್ ಬರುತ್ತೆ? ಈ ಶರೀರದ ಆಕಾರದಲ್ಲೇ ಇರುತ್ತಲ್ಲ ಪ್ರಕಾಶ. ಅವಾಗ ಇದರ ಆಕಾರ ಅದರ ಆಕಾರ ಒಂದೇ ಆಯಿತಲ್ಲ ಅಂದರೆ, ಆಕಾರ ಅಂದ್ರೆ ದ್ರವ್ಯ ಏನು ಅಂದರೆ, ಇದು ಜ್ಞಾನ ಪ್ರಕಾಶ ಜ್ಞಾನಾನಂದಾತ್ಮವಾದ ಜೀವ, ಅವನ ಪ್ರಕಾಶ ಜ್ಞಾನ ಪ್ರಕಾಶವೇ ಎಲ್ಲ ಕಡೆ ಹರಡಿದೆ, ಅದು ಆ ಆಕಾರದಲ್ಲಿ ನಿಂತಿದೆ. ಆದರೆ ಅದಕ್ಕೂ ಈ ದೇಹದ ಆಕಾರಕ್ಕೂ ಬಹಳ ವ್ಯತ್ಯಾಸ, ಇದು ಬೇರೆ ಅದು ಬೇರೆ. ಹಾಗೆ ಜೀವನ ಒಳಗಿರುವ ಗುಣಗಳಿಗೂ ಇಲ್ಲಿ ಕಾಣುವ ಗುಣಗಳಿಗೂ ಭೇದ. ಜೀವನ ಕ್ರಿಯೆಗಳಿಗೂ ಇಲ್ಲಿ ಶರೀರದಲ್ಲಿ ಕಾಣುವ ಕ್ರಿಯೆಗಳಿಗೂ ಭೇದ. ಆದ್ದರಿಂದ ಇಲ್ಲಿ ನಮಗೆ ದ್ರವ್ಯಾದ್ವೈತ, ಭಾವಾದ್ವೈತ, ಕ್ರಿಯಾದ್ವೈತ ನಮ್ಮಲ್ಲಿಲ್ಲ, ದೇವರಲ್ಲಿ ಮಾತ್ರ ಇದೆ. ಹಾಗಾದರೆ ದೇವರಲ್ಲಿ ದ್ರವ್ಯಾದ್ವೈತ, ಭಾವಾದ್ವೈತ, ಕ್ರಿಯಾದ್ವೈತ ಚಿಂತನೆ ಮಾಡಿದರೆ ನಮಗೆ ಬರುವುದೇನು ಅಂದರೆ ನಮ್ಮದಲ್ಲದ್ದು ಹೋಗಿಬಿಡುತ್ತೆ. ದೇವರಲ್ಲಿ ಮಾತು ನೋಡಿ, ಅವನದ್ದೇ ಆದ ಕ್ರಿಯಾ, ಅವನದ್ದೇ ಆದ ಗುಣ, ಎಲ್ಲ ರೂಪ, ಎಲ್ಲ ಅವನೇ ಅವನೇ ಅವನೇ, ಬೇರೆದಿಲ್ಲ 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 ಅಂತ ಅರ್ಥ. ಅವನ ರೂಪಕ್ಕೆ ಅವನ ರೂಪಕ್ಕೆ ಭೇದವಿಲ್ಲ ಅಂತ ಚಿಂತನೆ ಮಾಡೋದು ಅಂದರೆ ಅವನದ್ದಲ್ಲದ್ದು ಇನ್ನೊಂದು ರೂಪ ಅವನಿಗಿಲ್ಲ ಅಂತ ಅರ್ಥ. ಇನ್ನೊಂದರ ಅಂಟಿಲ್ಲ, ಅವನದ್ದಲ್ಲದ ಇನ್ನೊಂದರ ಅಂಟಿಲ್ಲ. ಗುಣಗಳ ಅಂಟಾಗ್ಲಿ, ಕ್ರಿಯೆಗಳ ಅಂಟಾಗ್ಲಿ, ಇನ್ನೊಂದು ರೂಪದ ಅಂಟಾಗ್ಲಿ ಅವನಿಗಿಲ್ಲ. ಅದನ್ನು ಚಿಂತನೆ ಮಾಡಿದ್ವಿ ನಾವು. ಅಂದರೆ ಇವನಿಗೆ ಇವನದ್ದೇ ಎಲ್ಲ ಎಂಬುದರ ಎರಡನೇ ಮುಖ ಏನು, ಇವನಿಗೆ ಬೇರೆದರ ಅಂಟಿಲ್ಲ ಅಂತ ಅರ್ಥ ಆಗ್ತದ ನನ್ನ ಮಾತು. ಅಲ್ಲಿ ಭಾವದ್ರವ್ಯ ಕ್ರಿಯಾ ಅದ್ವೈತ ಅಂದ್ರೆ ನಾವೇನು ಎಷ್ಟುವರೆಗೆ ಲಿಮಿಟ್ ಮಾಡಿಕೊಳ್ತೀವಿ, ದೇವರ ರೂಪ ದೇವರ ರೂಪ ಒಂದೇ, ದೇವರ ಕ್ರಿಯಾ ದೇವರ ಕ್ರಿಯಾ ಒಂದೇ, ದೇವರ ಗುಣ ದೇವರ ಗುಣ ಒಂದೇ, ಮುಂದಕ್ಕೆ ಹೋಗು. ಯಾಕೆ ಅವನ ಗುಣ ಅವನ ಗುಣ ಒಂದಾದ್ರೆ ನಮ್ಗೇನಂತೆ? ಅದು ಚಿಂತನೆಯಲ್ಲಿ ತಾತ್ಪರ್ಯ ಏನು ಅಂದ್ರೆ ಹೇಳ್ತಾರೆ, ಅವನದ್ದು ಎಲ್ಲ ಒಂದೇ ಅಂತ ಹೇಳಿದ್ರೆ ಬೇರೆದಿಲ್ಲ ಅಂಬುದು ಬರ್ತಾ, ಬೇರೆ ಅದರ ಅಂಟಿಲ್ಲ ಅಂತ ಹೇಳೋದು ತಾತ್ಪರ್ಯ. ಅದು ಯಾಕೆ ನಮ್ಗೆ ಹೇಳಬೇಕು ಅಂದ್ರೆ ನಮಗೆ ಬೇರೆ ಅಂಟು ಕೂತಿದೆ ಆದ್ದರಿಂದ. ಸರಿ, ನಮಗೆ ಬೇರೆ ಅಂಟು ಕೂತಿದೆ, ಅವನಿಗೆ ಬೇರೆದಿಲ್ಲ ಅಂತ ಹೇಳಿದ್ರೆ ನಮಗೇನು ಉಪಯೋಗ ಅಂದ್ರೆ ನಮ್ ಬೇರೆ ಕಳೆದು ಹೋಗುತ್ತೆ. ಅವನಿಗೆ ಬೇರೆದರ ಅಂಟಿಲ್ಲ ಅಂತ ಚಿಂತನೆ ಮಾಡಿದರೆ ನಮಗೆ ಬೇರೆದರ ಅಂಟು ದೇವರು ಕಳೆಯುತ್ತಾರೆ. ಇಷ್ಟೇ ನೋಡಿ, ಇಂಥ ಸೂಕ್ಷ್ಮವಾದ ಖಡ್ಗ ಪ್ರಹಾರ ಲಿಂಗ ದೇಹದ ಮೇಲೆ. ನಮ್ಮದಲ್ಲದ್ದು ಅಂಟಿಕೊಂಡಿದೆ, ಅದನ್ನ ಕಳ್ಕೊಳ್ಳಿಕ್ಕೆ ದೇವರಲ್ಲಿ ಗುಣಚಿಂತನೆ, ನಿನ್ನದಲ್ಲದ್ದು ನಿನಗಿಲ್ಲ ಅಂತ. ನಮ್ಮದಲ್ಲದ್ದು ನಮ್ಗೆ ಅಂಟುಕೊಂಡು ಕೂತಿದೆ ಅದು, ಅದಕ್ಕೆ ಅಂಟು ಹೋಗಬೇಕಾದ್ರೆ ಈ ಗುಣಚಿಂತನೆ ಪ್ರಧಾನ. ದೇವರಲ್ಲಿ ಏನು ಚಿಂತನೆ ಅಂದ್ರೆ ನಿನ್ನದಲ್ಲದ್ದು ಯಾವುದು ನಿನ್ನಲ್ಲಿಲ್ಲ, ನಿನ್ನದಲ್ಲದ್ದು ಯಾವುದು ನಿನ್ನಲ್ಲಿಲ್ಲ, ನಿನಗೆ ಸಂಬಂಧಪಟ್ಟು ಅಂಟಿಕೊಂಡು ಬಂಧಕವಾಗಿ ಯಾವುದೂ ಇಲ್ಲ, ಬಂಧಕ ರಹಿತ, ನನಗೆ ಬಂಧ ಸಹಿತ ಅಂಟೆಲ್ಲ ಕೂತಿದೆ. ಅದಕ್ಕೆ ಎಷ್ಟು ಮಾತಾಡಿದ್ದು, ಒಂದು ಮಾತು ಹೇಳಿದ್ರೆ ಅಂಟಿಲ್ಲದವ, ನಾನು ಅಂಟಿದ್ದವ, ಎಲ್ಲಾ ರೀತಿಯಲ್ಲಿ ಬೇರೆದು ಬೇರೆದು ಬೇರೆದೆಲ್ಲ ಕೂತಿದೆ, ಬಾಧೆ ಎಲ್ಲ ಕೂತಿದೆ, ಎಲ್ಲ ಬೇರೆದೆ, ನನ್ನಿಂದ ಬೇರೆದೆ ಅಂಟು ಬಂದಿದೆ. ಈ ಅಂಟು ಕಳೆಯಪ್ಪ ಅಂದ್ರೆ ದೇವ ಅಂದ, ಬರೀ ಅಂಟು ಕಳೆಯ ಅಂಟು ಕಳೆಯಲು ನಾನು ಕಳೆಯಲ್ಲ, ನನ್ನ ಗುಣಚಿಂತನೆ ಮಾಡು ಕಳಿಸ್ತೇನೆ. ಏನು ಗುಣಚಿಂತನೆ ಮಾಡಬೇಕು? ನಿನಗೆ ಬೇರೆ ಯಾವುದರ ಸಂಬಂಧವಿಲ್ಲವಯ್ಯ ಅಂತ ಚಿಂತನೆ ಮಾಡಿದರೆ ನಿಂದು ನಿನಗೇನೆ, ನಿನ್ನ ರೂಪಗಳಿಗೂ ನಿನ್ನ ಗುಣಗಳಿಗೂ ನಿನ್ನ ಕ್ರಿಯೆಗಳಿಗೂ ಭೇದವಿಲ್ಲ. ಅಥವಾ ಭೇದವಿರುವ ರೂಪ ಗುಣ ಕ್ರಿಯೆಗಳು ನಿನಗಿಲ್ಲ, ಭೇದವಿರುವ ರೂಪ ಗುಣ ಕ್ರಿಯೆಗಳು ನಿನಗಿಲ್ಲ ಅಂದ್ರೆ ನಮಗ್ ಕೂತ್ಕೊಂಡಿದೆ, ಆದ್ದರಿಂದ ಅದನ್ನ ದೇವ ಕಳೆದು ಬಿಡ್ತಾರೆ. ಅದಕ್ಕಾಗಿ ಇಷ್ಟು ಹೇಳ್ತಾ ಇದ್ದಾರೆ. ಅಂದ್ರೆ ಸಾಧನೆ ಅಂದ್ರೆ ಏನು ಅಂತ ಬಂತಲ್ಲ, ಸಾಧನೆ ಅಂದ್ರೆ ಏನು ಅಂದ್ರೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ನಾನಾ ಕರ್ಮಾನುಷ್ಠಾನ ಮಾಡುವುದೇ ಸಾಧನೆ ಅಲ್ಲ. ವೇದೋಕ್ತ ಕರ್ಮಾನುಷ್ಠಾನ ನಾವು ಮಾಡಲೇಬೇಕು, ಬೇರೆ ಗತಿ ಇಲ್ಲ. ವೇದೋಕ್ತ ಕರ್ಮಾನುಷ್ಠಾನ ಮಾಡಲೇಬೇಕು, ದೇವರೇ ನಮ್ಮಿಂದ ಮಾಡಿ ಮಾಡಿಸ್ತಾ ಇದ್ದಾನೆಂಬ ತಿಳಿದು ಮಾಡಬೇಕು. ದೇವರು ಒಂದು ವೇಳೆ ನಮ್ಮ ಕರ್ಮಾನುಸಾರ ಮಾಡಿಸದಿದ್ದರೆ ದೇವರ ಅನುಗ್ರಹದಿಂದಲೇನೆ ಪಶ್ಚಾತ್ತಾಪ ಪಡಬೇಕು. ಅಯ್ಯೋ ನನ್ನಲ್ಲಿ ದೋಷ ಇದೆ, ಅದಕ್ಕೆ ಸ್ವಾಮಿ ಹೀಗೆ ನನ್ನಿಂದ ಮಾಡಿಸ್ತಾ ಇಲ್ಲ ಅಂತ ದುಃಖ ಪಟ್ಟು ಸ್ವಾಮಿಗೆ, ಅಯ್ಯ ಈ ಪಾಪಕರ್ಮ ಎಲ್ಲ ನಿನ್ನ ಅಧೀನ, ನೀನೇ ಇದನ್ನ ಕಳಿಯಪ್ಪ ಅಂತ ದುಃಖಪೂರ್ವಕವಾಗಿ, ಅವನೇ ಕೊಟ್ಟ ದುಃಖಪೂರ್ವಕವಾಗಿ ಅವನ ಕಾಲ್ ಹಿಡಿಯಬೇಕು. ಯಾಕೆ ಹೆಜ್ಜೆ ಹೆಜ್ಜೆಗೂ ನಮ್ಮ ಇಂಟೆಲಿಜೆನ್ಸ್ ಬರ್ತಾ ಇರುತ್ತಲ್ಲ, ಅವನ ಕಾಲ್ ಹಿಡಿಯ ಅದವನೇ ಕೊಡ್ಬೇಕಲ್ರಿ, ಅದವನೇ ಕೊಡ್ಬೇಕಲ್ರಿ, ಎಲ್ಲದ ಕೊಡ್ತಾ ಅಲ್ಲಿ ಎಷ್ಟು ನಾವೇ ಸೇರಿಸ್ಬಿಟ್ರೆ ಅದು ಕ್ವಶನೇ ಬರಲ್ಲ. ಅದಕ್ಕೆ ಅವನೇ ಕೊಟ್ಟದ್ದೆಲ್ಲ ಅವನೇ ಕೊಡುತ್ತಾನೆ, ಅವನೇ ನಮ್ಮಿಂದ ನಮ್ಮ ಕರ್ಮಾನುಸಾರ ಕೆಟ್ಟ ಕೆಲಸ ಮಾಡಿಸಿದಾಗ ಆ ಪ್ರಾರಬ್ಧ ಕರ್ಮ ಹೆಚ್ಚು ಕೂತಿದ್ರೆ ಕೆಟ್ಟ ಕೆಲಸ ಮಾಡಿಸ್ತಾನೆ, ಪಶ್ಚಾತ್ತಾಪ ಕೊಡಲ್ಲ. ಆ ಸ್ಥಿತಿಯೂ ಕೊಡುತ್ತಾನೆ. ಅವನೇ ನಮ್ಮಲ್ಲಿ ಆ ಅಡ್ಡಿ ಇಲ್ಲದಿದ್ರೆ ಕೆಟ್ಟ ಕೆಲಸ ಮಾಡಿದಾಗ ಪಶ್ಚಾತ್ತಾಪವು ಕೊಡುತ್ತಾನೆ. ಆ ಪಟ್ಟವರನ್ನು ನೋಡಿ ಪಡೆದಿದ್ದವರು ನೋಡಿದಾಗ ಅಯ್ಯೋ ಸ್ವಾಮಿ ಕೊಟ್ಟಿಲ್ಲ ಅಂಬುದು ಎಚ್ಚರ ಆಗುತ್ತೆ. ಹೌದಾ? ಒಟ್ಟಾರೆ ಶಾಸ್ತ್ರವಂತೂ ಹೇಳುತ್ತಾ ಇದೆ, ಸ್ವಾಮಿ ಯಾವುದೇ ಆದರೂ ಕಾರ್ಯ ಮಾಡಿಸಿದಾಗ, ಪಾಪ ಕಾರ್ಯ ಮಾಡಿಸಿದ್ರೆ ಪಶ್ಚಾತ್ತಾಪ ಕೊಟ್ಟೇ ಕೊಡತಾನ ಜೀವನಿಗೆ. ಇಂದಲ್ಲ ನಾಳೆ ಕೊಟ್ಟೆ ಕೊಡತಾನೆ. ಇವತ್ತು ಬರಲಿಲ್ಲ ಅವನು ಮಾಡಿದ ಕೆಲಸಕ್ಕೆ ದೇವ ಕೊಡಲಿಲ್ಲ ಅಂದರೆ ಆ ಪಾಪ ಕತ್ತರಿಸಿ ನಾಳತ್ತು ಉಚಿತವಾಗಿ ಕೊಟ್ಟೆ ಕೊಡ್ತಾನೆ. ತುಂಬಾ ಜನ ತಾವು ಮಾಡಿದ ಕೆಲಸಗಳಿಗೆ ಅವಾಗವಾಗ ಸಂತೋಷವಾಗಿದ್ರು ಕೂಡ ಜೀವನದ ಕೊನೆಯಲ್ಲಿ ದುಃಖಪಟ್ಟು ಅಯ್ಯೋ ಅಂತ ತೋರಿಟ್ಟು ಜನ ಇಲ್ಲ. ಮತ್ತೆ ಅವರನ್ನು ನೋಡಿ ಎಲ್ಲ ಜನ ಸಾಮಾನ್ಯವಾಗಿ ನಾವು ಅಂದುಕೊಳ್ಳೋದೇನು, ನೀವೆಲ್ಲ ಹೀಗೆ ಹೇಳಿ ಸಮಾಜ ಹಾಳು ಮಾಡ್ತಾ ಇದ್ದೀರಿ, ಎಲ್ಲ ದೇವರೇ ಮಾಡಿಸಿದ್ದಾರೆ ಎಂದು ಸಂತೋಷವಾಗಿ ಕೂತಿದ್ದಾರೆ ನೋಡಿ ಅಂತ ನಾವು ಅವ್ರನ್ನ ತೋರಿಸ್ತಾರೆ. ನೀವು ಉಪದೇಶ ಕೊಟ್ಟದ್ದಕ್ಕೆ ಸಮಾಜ ಎಲ್ಲ ಹಾಳಾಯಿತು, ಅವರು ದೇವರೇ ಮಾಡಿಸಿದ್ರು ಅಂತ ಖುಷಿ ಬಂದಂತೆ ಇದ್ದಾರೆ. ಖುಷಿ ಬಂದಂತೆ ಇರ್ಲಿಕ್ಕಾದ್ರೂ ಸ್ವಾತಂತ್ರ್ಯ ಇದುಂಟು. ಅವನೇ ಅವರಿಂದ ಮಾಡಿಸಿ ಪಶ್ಚಾತ್ತಾಪ ಕೊಡಿಸದೆ ಕೊಡಿಸಿದ್ದಾನೆ. ಹಾಗಾದ್ರೆ ಎಲ್ಲರ ಪಾಡು ಇಷ್ಟೇನಾ? ಸರ್ವಥಾ ಇಲ್ಲ. ಸ್ವಾಮಿ ಮಾಡಿಸಿದಾಗ ಅಯ್ಯೋ ಅಂತ ದುಃಖ ಪಡುವವರು ನೀವೆಲ್ಲ ಕೂತಿದ್ದೀರಲ್ಲ. ಒಂದ್ ದಿವಸ ಗುರುಮಂತ್ರ ಆಗದಿದ್ರು ಏನಾಗದಿದ್ರು ಅಯ್ಯೋ ಆಗಿಲ್ಲ 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 ಅಂತ ಬರ್ತಾ ಇದೆಯಲ್ಲ ನಿಮಗೆ. ಯಾರಾದ್ರೂ ಸರ್ ಎಲ್ಲರೂ ಗುಂಪು ಗುಂಪು ಪರವಾಗಿಲ್ಲ ಖುಷಿ ಆಯ್ತು ಇವತ್ತು ಎಲ್ಲ ದೇವರೇ ಮಾಡಿಸಿದ್ರು ಸುಮ್ಮನೆ ಕೊಡ್ತಾ ಇದ್ದೀರಾ ಕುದಿತಾ ಇದ್ದೀರಲ್ಲ. ಆದ್ರೆ ಯಾರೋ ಒಬ್ಬರಿಗೆ ದೇವರೇ ಮಾಡಿಸಿದಾಗ ಅವರಿಗೆ ಪರವಾಗಿಲ್ಲ ಅಂತ ಭಾವನೆ ಬಂದರೆ ಅದು ಅವನ ಕರ್ಮಾನುಸಾರ ದೇವರೇ ಕೊಟ್ಟದ್ದಲ್ವೋ. ಆದರೆ ನಾಳೆ ಬೆಳಿಗ್ಗೆ ಅವನಿಗೆ ಕುದಿಯಾಟ ಕೂತಿದೆ, ದೇವರು ಕೊಟ್ಟೇ ಕೊಡ್ತಾರೆ ಅಂತ ತಾತ್ಪರ್ಯ. ಏನಾಗ್ತಾ ಇದೆ ಸಾಮಾನ್ಯ ಸಮಾಜದ ಮುಂದೆ ಈ ಸತ್ಯವಾದ ವಿಚಾರ? ದೇವರೇ ಎಲ್ಲ ಮಾಡಿ ಮಾಡಿಸ್ತಾ ಇದ್ದಾನೆ, ಜೀವನಿಗೆ ಕರ್ತೃತ್ವ ಇದೆ, ಆದರೆ ಸ್ವಾತಂತ್ರ್ಯ ಇಲ್ಲ. ಜೀವನ ಪ್ರಯತ್ನವಾದರೂ ದೇವರೇ ಮಾಡಿಸಬೇಕು ಎಂಬ ಯಥಾರ್ಥ ವಿಚಾರ ನಮ್ಮ ಮುಂದೆ ಇಡ್ಲಿಕ್ಕೆ ಯಾವುದು ಅಡ್ಡಿ ಬರ್ತಾ ಇದೆ ಅಂದ್ರೆ ಇದು ಹೇಳಿಬಿಟ್ರೆ ಜನ ಎಲ್ಲ ಹಾಳಾಗಿ ಹೋಗ್ತಾರೆ. ದೇವರೇ ಎಲ್ಲ ಮಾಡಿಸಿದ್ರೆ ಸುಮ್ಮನೆ ಕೂತು ಬಿಡ್ತಾರೆ. ಈ ಪ್ರಶ್ನೆಗಳೆಲ್ಲ ಬರ್ತಾ ಬರುತ್ತೆ. ದೇವರು ಮಾಡಿಸ್ತಾರೆ ಅಂತ ಚಿಂತನೆ ಮಾಡುವವನಿಗೆ ಸುಮ್ಮನೆ ಕೂಡ್ಲಿಕ್ಕಾಗುತ್ತಾ? ಒಳಗೆ ಸ್ವಾಮಿ ಸುಮ್ಮನೆ ಕೂಡಿಸ್ತಾನ ಅವನನ್ನ? ಕೂಡ್ಲಿಕ್ಕಾದ್ರೂ ಸ್ವಾತಂತ್ರ್ಯ ಅವನಿಗಿದೆಯಾ? ಸುಮ್ಮನೆ ಕೂತು ಬಿಡ್ತಾರೆ ಅಂದ್ರೆ ಆ ಭಾಗಕ್ಕಾದ್ರೂ ಸ್ವಾತಂತ್ರ್ಯ ಒಪ್ಪಿದಂತಾಗುತ್ತಲ್ಲ. ಅವರ ಪಾಡಿ ಅವರು ದೇವರಲ್ಲದೆ ತಾವು ಸುಮ್ಮನೆ ಕೂಡ್ಲಿಕ್ಕಾಗುತ್ತೆ ಅಂತ ಒಪ್ಪಿದಂತಾಗುತ್ತಲ್ಲ. ಇದೆಲ್ಲ ಗೊಜಲು ಗೊಜಲು ಬರ್ತಾ ಇರುತ್ತೆ. ಕಾರಣ ಏನು ಅಂದರೆ ಈ ದೇವರೇ ನಮ್ಮಿಂದ ಮಾಡಿ ಮಾಡಿಸ್ತಾ ಇದ್ದಾರೆ ಎಂಬ ಎಚ್ಚರ ಇದ್ದ ಕಾಲಕ್ಕೆ ಕೆಲವು ವರ್ಗ ಏನಾಯಿತು ಅಂದರೆ ಎಲ್ಲಾ ದೇವರೇ ಮಾಡಿಸಿದ್ರು ಅಂತ ಹೇಳಿ ಏಕಾದಶಿ ದಿವಸ ಹೋಟ್ಲಿಂದ ಎಲ್ಲಾ ತರಿಸ್ಕೊಂಡು ತಿಂದು ಉಪದೇಶ ಕೊಡುವವರೇ ತರಿಸಿಕೊಂಡು ತಿಂದು ದೇವರೇ ಎಲ್ಲ ಮಾಡಿಸಿದ ನೀನ್ಯಾ ದುಃಖ ಪಡ್ತೀಯ, ದುಃಖ ಪಡೋದು ಬೇಡ, ದೇವರೆಲ್ಲ ಕಳೀತಾ ಇದ್ದಾರೆ ಸಂತೋಷವಾಗಿರು ತಿನ್ನು ಖುಷಿಯಾಗಿರು ಅಂತ ಇಂಥ ವರ್ಗ ಒಂದು ಬಂದದ್ದರಿಂದ ಆ ವರ್ಗದ ಪ್ರಭಾವದಿಂದ ಏನಾಗಿದೆ, ಜನ ಎಲ್ಲ ಕೂಡ ಹಾಳಾಗಿ ಹೋಗ್ತಾರೆ ಅಂತ ಯಥಾರ್ಥ ಸತ್ಯ ಜನರ ಮುಂದೆ ಬಾರದಂತೆ ಆಗಿಬಿಟ್ಟಿದೆ. ಎಲ್ಲಿ ನೋಡಿದ್ರು ಕೂಡ ಅಯ್ಯೋ ದೇವರೇ ಎಲ್ಲ ಮಾಡಿಸ್ತಾರೆ ಅಂದ್ರೆ ಇಂಥವ್ರು ತಯಾರಾಗ್ತಾರೆ ಜನದಲ್ಲಿ. ಆದರೆ ಒಂದು ನೋಡಿ, ದೇವರೇ ಮಾಡಿ ಮಾಡಿಸ್ತಾರೆ ಎಂಬ ಎಚ್ಚರ ಅರಣ್ಯಕಾಚಾರ ಮೊದಲುಕೊಂಡು ಎಲ್ಲರೂ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಹೇಳುತ್ತಾರೆ, ಪ್ರತಿಯೊಂದು ಕಡೆ ಹೇಳ್ತಾರೆ. ಶಾಸ್ತ್ರದಲ್ಲಿ ನೋಡುತ್ತೀರಾ, ಅದಕ್ಕೆ ತಕ್ಕಂತೆ ದೇವರನ್ನೇ ಕಂಡ ದಾಸರ ಮಾತಲ್ಲಿ ನೋಡುತ್ತೀರಾ, ಎಲ್ಲಾ ಕಡೆ ಎಲ್ಲ ಅವನ ಅಧೀನ. ಎಷ್ಟಧೀನ, ಜೀವನದಲ್ಲಿ ಕರ್ತೃತ್ವ ಇದೆ, ಆದರೆ ಅವನ ಪ್ರಯತ್ನ ಅವನ ಧರ್ಮ ದೇವರ ಅಧೀನ ಅಂತ ಸ್ಪಷ್ಟವಾಗಿ ಎಲ್ಲ ಕಡೆ ಹೇಳುವಾಗ ಆ ಹೇಳಿದವರೆಲ್ಲ ಹಾಳಾದ್ರೆ, ದಾಸರೆಲ್ಲ ಹಾಳಾದರೆ, ಎಲ್ಲರೂ ಖುಷಿ ಬಂದಂತೆ ಇದ್ದು ಬಿಟ್ಟು, ಆದರೆ ಖುಷಿ ಬಂದಂತೆ ಇರಲಿಕ್ಕಾದ್ರೂ ಸ್ವಾತಂತ್ರ್ಯ ಇಲ್ಲ, ಸ್ವಾಮಿ ಬಿಡಲ್ಲ. ಆದ್ದರಿಂದ ಒಳಗೆ ಯಾರಿಗಾದರೂ ಅಂಥ ಪ್ರವೃತ್ತಿ ಬಂದು ಏನು ಮಾಡಬಾರದ್ದು ಮಾಡಿ ಸಂತೋಷವಾಗಿರೋಣ ಅಂತ ಬಂದಿದ್ರೆ ಅದು ಅವರ ಕರ್ಮಾನುಸಾರ ಸ್ವಾಮಿ ಕೊಟ್ಟ ಅಂತ ತಿಳಿಯಬೇಕಷ್ಟೇ ಹೊರತು ಸ್ವತಂತ್ರವಾಗಿ ಹಾಳಾದ್ರು ಅಂತ ತಳೆದ್ರೂ ಅದೊಂದು ದೊಡ್ಡ ಪಾಪ ಆಗುತ್ತೆ ಅಲ್ವೋ. ಅದರಿಂದ ಈ ಎಲ್ಲಾ ನಾನಾ ರೀತಿ ಆಲೋಚನೆಗಳ ಯುದ್ಧ, ಆಲೋಚನೆಗಳ ಯುದ್ಧ, ಇದರಲ್ಲಿ ಏನಾಗ್ತಾ ಇದೆ ಅಂದ್ರೆ ಬಡಪಾಯಿಗಳಾಗಿ ಬಲಿಪಶುಗಳಾಗ್ತಾ ಇರೋದು ನಾವೆಲ್ಲ. ಏನಾಗ್ತಾ ಇದೆ, ಇದೆಲ್ಲ ಯುದ್ಧ ಮುಗಿದು ಕೂಡಲೇ ಇದು ದೊಡ್ಡ ಗಹನವಾದ ವಿಚಾರ, ಈ ವಿಚಾರ ತಲೆ ಕೆಡಿಸ್ಕೋಬೇಡಿ, ಏನು ಮಾಡಬೇಕು, ದೇವರೆಲ್ಲ ಸರಿ ಸ್ವತಂತ್ರ, ನಿಮ್ಮದು ನೀವು ಮಾಡಿಕೊಂಡು ಹೋಗಿ, ನಿಮ್ಮದು ನೀವು ಮಾಡಿಕೊಂಡು ಹೋಗಿ ಅಂತ ನಾವು ಹೇಳುತ್ತೀವಿ. ಅವಾಗ ಏನಾಗುತ್ತೆ, ನಿಮ್ಮ ಪ್ರಯತ್ನವಾದರೂ ನೀವು ಮಾಡಿಕೊಂಡು ಹೋಗಿ ಅಂದ್ರೆ ದೇವರು ಇಲ್ಲದೆ ನಾನೊಂದು ಚೂರು ಪ್ರಯತ್ನ ಮಾಡಬೇಕು ಅಂತ ಬರುತ್ತೋ ಇಲ್ಲ ನಮ್ಮ ತಲೆಗೆ? ಹೌದಾ ಇಲ್ಲ ಹೇಳಿ. ನಾನಂತೂ ಇಷ್ಟು ಹೇಳಿದೆ, ಎಲ್ಲಾ ದೇವರೇ ಹೌದು ಸಿದ್ಧಾಂತ ಸರಿಯೇ, ಆದರೆ ನಿಮ್ ಪ್ರಯತ್ನ ಅಂತ ನೀವು ಮಾಡಬೇಕಲ್ಲ ಅಂತ ನಾನು ಹೇಳಿದಾಗ ನಿಮ್ ತಲೆಯಲ್ಲಿ ಬರುವುದೇನು? ಅಂದ್ರೆ ಜೀವನಿಗೆ ಪ್ರಯತ್ನ ಮಾಡುವಷ್ಟಾದರೂ ಚೂರು ಏನೋ ಕೂತಿದೆ ಅಂತ ತಲೆಯಲ್ಲಿ ಬರುತ್ತೆ. ಅದು ತಲೆಯಲ್ಲಿ ನೀವು ಇಟ್ಟುಕೊಂಡು ಏನ್ ಮಾಡ್ತೀರಾ, ಪ್ರತಿಯೊಂದು ಕರ್ಮ ಶುರು ಮಾಡ್ತೀರಾ, ಆಚಮನ ಮೊದಲುಕೊಂಡು ಪ್ರತಿಯೊಂದು. ಇಷ್ಟರವರೆಗೆ ನೀವು ಮಾಡಿದ್ದದೆ ಅಲ್ಲ, ಇಷ್ಟರವರೆಗೂ ನೀವು ಮಾಡಿದ್ದದೆ. ಅಂತಹ ಕಾಲಕ್ಕೆ ಏನಾಗುತ್ತೆ ಹೇಳುತ್ತಾರೆ, ಆ ಚೂರು ಕೂಡ ದೇವರೇ ಮಾಡಿಸುವಾಗ, ಆ ಪ್ರಯತ್ನವೂ ಕೂಡ ದೇವರ ಅಧೀನ ಆದಾಗ ಹೇಳುತ್ತಾರೆ, ಜ್ಞಾನ ಇಚ್ಛಾ ಪ್ರಯತ್ನಗಳೆಲ್ಲ ಕೂಡ ಪುಮಧೀನತ್ವ ಪುರುಷನಾಮಕ ಭಗವಂತನ ಅಧೀನ ಅಂತ ಸ್ಪಷ್ಟವಾಗಿ ಹೇಳುತ್ತಾರೆ. ಕೃಷ್ಣ ಹೇಳುತ್ತಾನೆ, ನನ್ನ ಅಧೀನ ಎಲ್ಲದಕ್ಕೂ ಕೂಡ, ನನ್ನ ಅಧೀನವಿಲ್ಲದೆ ಯಾವುದು, ನನ್ನ ಅನುಗ್ರಹವಿಲ್ಲದೆ ಯಾವುದು ಚಲನವಲನ ಆಗಲ್ಲಯ್ಯ. ನಾವೇ ಹೇಳ್ತಾ ಇರ್ತೀವಲ್ಲ ಪ್ರಮಾಣ, ತೇನ ವಿನಾ ತೃಣಮಪಿ ನ ಚಲತಿ ಅಂತ ಹೇಳುತ್ತೇವೆ. ಮತ್ತೆ ತೇನ ವಿನಾ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಹೇಗೆ ಅಲ್ಲವಾ? ಇದೆಲ್ಲ ಗೊಂದಲ 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 ಬರ್ತಾ ಇದೆ. ಇದಕ್ಕೆ ಕಾರಣ ಎಲ್ಲಿ ಅಂದರೆ, ದೇವರು ನಮ್ಮಿಂದ ಕೆಟ್ಟ ಕೆಲಸ ಮಾಡಿಸಿದಾಗ ಖುಷಿ ಬಂದಂತೆ ಇರಬೇಕೋ ಅಂದರೆ ದೇವರು ಹಾಗೆ ಬಿಡಲ್ಲ. ಸಹಜವಾಗಿ ಅವನಲ್ಲಿ ಯಾವ ಅಡ್ಡಿ ಇಲ್ಲದಿದ್ದರೆ, ಅವನಿಂದ ಕೆಟ್ಟ ಕೆಲಸ ಮಾಡಿಸಿದರೆ ಪಶ್ಚಾತ್ತಾಪ ದೇವರು ಕೊಟ್ಟೇ ಕೊಡುತ್ತಾನೆ. ಇದು ಸಿದ್ಧವಾದ ವಿಷಯ. ಆ ಪಶ್ಚಾತ್ತಾಪ ಬರಲಿಕ್ಕೆ ಅಡ್ಡಿ ಕೂತಿದ್ರೆ ಅದನ್ನು ಆಗಲ್ಲದೆ ಮತ್ತೂ ತೆಗೆದು ನಂತರ ಕೊಡುತ್ತಾನೆ. ಅಷ್ಟೇ ಹೊರತು ಉದ್ಧಾರ ಆಗ್ಲಿಕ್ಕಾಗ್ಲಿ ಹಾಳಾಗ್ಲಿಕ್ಕಾಗ್ಲಿ ಯಾರಿಗೂ ಸ್ವಾತಂತ್ರ್ಯ ಇಲ್ಲ ಎಂಬುದು ಶಾಸ್ತ್ರ ಸ್ಪಷ್ಟವಾಗಿ ಹೇಳುವಾಗ ನಾವು ಅದನ್ನ ಅಪಾರ್ಥ ಮಾಡಿಕೋಬಾರದು, ಸ್ಪಷ್ಟವಾಗಿ ತಿಳಿಯಬೇಕು ಅದನ್ನು. ಅದನ್ನೇ ಹೇಳ್ತಾ ಇದ್ದಾರೆ. ಹಾಗಾದರೆ ದೇವರಲ್ಲಿ ತನ್ನದಲ್ಲದ್ದು ಅಂಟು ಇಲ್ಲ ಅಂತ ಚಿಂತನೆ ಮಾಡುವುದೇ ಭಾವ ದ್ರವ್ಯ ಕ್ರಿಯಾ ಅದ್ವೈತ. ಇದು ಚಿಂತನೆ ಮಾಡಿದರೆ ನಮ್ಮದಲ್ಲದ ಯಾವುದು, ಈ ಲಿಂಗ ದೇಹದ ಅಂಟು ಕತ್ತರಿಸಿ ಹೋಗುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ ಈ ಅದ್ವೈತ ತ್ರಯಂಗಳ ಸುಮ್ಮನೆ ದೇವರಿಗೆ ದೇವರದ್ದಲ್ಲದರ ಅಂಟು ಇಲ್ಲ ಇಷ್ಟು ಚಿಂತನೆ ಮಾಡಿದ್ರೆ ಸಾಕಾ? ಮತ್ತು ಅಲ್ಲಿ ಪ್ರಶ್ನೆ, ಈ ಮಂತ್ರ ಇಷ್ಟೇ ಹೇಳು ಸಾಕಾ ಅಂದ್ರೆ, ನೋಡು ಭಾವಿಸುತ್ತ ಸದ್ಭಕ್ತಿಯಲ್ಲಿ ಸರ್ವತ್ರ ಮರೆಯದಲ್ಲೇ ಭಾವಿಸುತ್ತ, ನಿಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ದೇವರನ್ನ ಈ ರೀತಿ ಚಿಂತನೆ ಮಾಡಿ ಅಂದ್ರು. ನಾನು ಯಾಕೆ ಈ ಶ್ಲೋಕ ಈ ಪದ್ಯ ಹೀಗೆ ಹಿಡ್ಕೊಂಡು ಒದ್ದಾಡ್ತಾ ಇದ್ದೀರಾ, ಏನಷ್ಟಿದೆ ಇದರಲ್ಲಿ ಅಂದ್ರೆ, ಇದೊಂದರ್ಥ ಆದರೆ ಎಲ್ಲ ಅರ್ಥ ಆದಂತೆ, ಅಷ್ಟು ಕೂತಿದೆ ಇಲ್ಲಿ. ಅದಕ್ಕೆ ಹೇಳ್ತಾರೆ, ನಾವು ನಿತ್ಯ ಕರ್ಮಗಳು ನಮ್ಮಲ್ಲಿ ನಡೆಯುವಾಗ ಏನು ಬಿಂಬ ಮೂರ್ತಿಯ ಚರ್ಯ ನಡೆಯುತ್ತೆ, ಅವನ ಚರ್ಯ ಮತ್ತು ನಾಲ್ಕು ದೇಹಗಳಲ್ಲಿ ನಡೆಯುವ ಅವನದ್ದೇ ಚರ್ಯ ನೋಡಿ, ಅಲ್ಲೇ ಎಲ್ಲಿಗೋ ಹೋಗೋದು ಬೇಡ. ನಮ್ಮ ನಾಲ್ಕು ದೇಹಗಳಲ್ಲಿ ಅಲ್ಲಲ್ಲಿರುವ ಇಂದ್ರಿಯಗಳಲ್ಲಿ ದೇವರದ್ದೇ ಚರ್ಯ, ದೇವರದ್ದೇ ರೂಪ, ದೇವರದ್ದೇ ಗುಣ ಅದ್ಭುತವಾಗಿ ಕಾಣತಾ ಇರುತ್ತೆ. ಒಂದೊಂದು ಕಡೆ ಒಂದೊಂದು ಕಡೆ ಒಂದೊಂದು ರೀತಿ ಕಾಣುತ್ತೆ. ಕಣ್ಣು ಮುಚ್ಚಿಕೊಂಡ್ರೆ ಆಯಾ ಇಂದ್ರಿಯಗಳಲ್ಲಿ ಭಗವಂತ ತೋರುವ ವ್ಯಾಪಾರಗಳು ನೋಡಿದಾಗ ಅವನ ಕ್ರಿಯೆಗಳಿಗೆ ಅವನ ಕ್ರಿಯೆಗಳಿಗೆ ಐಕ್ಯ, ಅವನ ಗುಣಗಳಿಗೆ ಅವನ ಗುಣಗಳಿಗೆ ಐಕ್ಯ. ಐಕ್ಯ ಐಕ್ಯ ಅಂತ ಉದುರ್ತಾ ಇದ್ರೆ ಇಲ್ಲ, ಅವನೇ ಮಾಡಿಸ್ತಾ ಇದ್ದಾನೆ ಎಂಬುದು ಐಕ್ಯ ಶಬ್ದದ ಅರ್ಥ. ಅಂದರೆ ಅವನೇ ಬಿಂಬನೇ ಲಿಂಗ ದೇಹದಲ್ಲಿ ಅನೇಕ ರೂಪಗಳಿಂದ ಮಾಡಿಸೋದು, ಬಿಂಬನೇ ಅನಿರುದ್ಧ ದೇಹದಲ್ಲಿ, ಸ್ಥೂಲ ದೇಹದಲ್ಲಿ ಅನೇಕ ರೂಪಗಳಿಂದ ನಿಂತು ಮಾಡಿ ಮಾಡಿಸ್ತಾ ಇದ್ದಾನೆ. ಅವನಿಗೂ ಅವನ ರೂಪಗಳಿಗೂ ಭೇದವಿಲ್ಲ, ಅವನೇ ನಿಂತು ನಡೆಸ್ತಾ ಇದ್ದಾನೆ. ಸರಿ, ಅಲ್ಲಿ ಅಡ್ಡಿ ಏನು ಬಂತು? ಇದು ಮಾಮೂಲು ಗೊತ್ತಿದ್ದೇ ಅಲ್ಲ. ಆಹಾ, ಅದಕ್ಕೆ ಅಡ್ಡಿ ಎಲ್ಲಿ ಬರುತ್ತೆ ಅಂದರೆ, ಈತ ಮಹಾನುಭಾವ ಒಂದೊಂದು ರೂಪದಿಂದ ಒಂದೊಂದು ಗುಣ ಪ್ರಕಟ ಮಾಡಿಸ್ತಾ ಇದ್ದಾನೆ. ಎಲ್ಲಾ ರೂಪಗಳಿಂದ ಎಲ್ಲಾ ಗುಣಗಳು ಪ್ರಕಟ ಮಾಡಿದ್ರೆ ಕಾಮನ್, ಎಲ್ಲ ಒಂದೇ ಅಂತ ನಮ್ಗೆ ಈಸಿಯಾಗಿ ಅರ್ಥ ಬಿಡ್ತಾ ಇದೆ. ಒಂದೊಂದು ರೂಪದಿಂದ ಒಂದೊಂದು ಗುಣ, ಒಂದೊಂದು ರೂಪದಿಂದ ಎರಡೆರಡು ಕ್ರಿಯಾ, ಒಂದೊಂದ್ಸಲ ಒಂದೊಂದು ಕ್ರಿಯಾ, ಹಾಗೆ ಹಾಗೆ ಒಳಗೆ ಷೋಡಶಿಯ ಚೆನ್ನಾಗಿ ಕೇಳಿದ್ದಾರೆ. ಅವಾಗೆ ಆ ಚಿಂತನೆ ಮಾಡುತ್ತಾ ಆ ಕ್ರಿಯೆಗಳಿಗೂ ಅವನಿಗೂ, ಆ ಕ್ರಿಯೆಗಳಿಗೂ ಕ್ರಿಯೆಗಳಿಗೂ, ಗುಣಗಳಿಗೂ ಗುಣಗಳಿಗೂ, ಗುಣಗಳಿಗೂ ಅವನಿಗೂ ಅಭೇದ ಚಿಂತನೆ ಮಾಡುತ್ತಾ, ಅಭೇದ ಅಂದ್ರೆ ಇವನೇ 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 ಅಂತೆಲ್ಲ ಕಡೆ ದೇವರನ್ನ ಚಿಂತನೆ ಮಾಡುವುದು ಪ್ರಾಕ್ಟೀಸ್ ಮಾಡಬೇಕು. ಹಗಲು ರಾತ್ರಿ ಮಾಡಬೇಕು. ಬೇಸರ ಆಗಲ್ಲೇನ್ರಿ, ಹಗಲು ರಾತ್ರಿ ಇದೇ ಕೆಲಸ ಇಟ್ಟುಕೊಂಡ್ರೆ ಜೀವನದಲ್ಲಿ ಟೇಸ್ಟೇ ಹೋಗ್ಬಿಡುತ್ತೆ. 24 ಗಂಟೆ ದೇವರು 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 ಅಂತ ಕೂತಿದ್ರೆ ಹೇಗಪ್ಪ, ನೀವು ಆ ಚಿಂತೆ ಮಾಡಬೇಕಾದ ಅವಶ್ಯಕತೆ ಇಲ್ಲವೇ ಇಲ್ಲ. ನಿಮಗಂಥ ಪರಿ ಮೊದಲು ಬರಲೇ ಬರಲ್ಲ. ನಮ್ಮದೇ ಪ್ರಾರಬ್ಧ ಕೂತಿದೆ, ಟೆನ್ಷನ್ ಬೇಕಾಗೇ ಇಲ್ಲ. ಅವನಿಗೆ ಗೊತ್ತು ಇವರಿಗೆ ಇವರ ಕರ್ಮಾನುಸಾರ ಎಷ್ಟು ಮರೆಸಬೇಕು ಎಷ್ಟು ಕೊಡಬೇಕು ಅಂತ ಅವನು ಫಿಕ್ಸ್ ಮಾಡಿದ್ದಾನೆ. ಉಪನ್ಯಾಸ ಕೇಳಿದ ಕೂಡಲೇ ಟೆನ್ಷನ್ ಪಡಬೇಕಾದ ಅವಶ್ಯಕತೆ ಇಲ್ಲ. ಅವನು ಎಷ್ಟು ಮಾಡುತ್ತಾನೆ ಅಂದ್ರೆ, ಆಚಾರ್ಯ ಹೇಳಿದ್ಬಲಪ್ಪ ಇನ್ನು ಇದನ್ನು ಸುಲಭ ಆಯ್ತಾ, ಮೊದಲು ಮಕ್ಕಸುಳಾದಿ ಇತ್ತು, ಷೋಡಶಿ ಶುರು ಆಯಿತು, ಚತುರ್ದಶಿ ಆಯಿತು, ಹರಿಕಥಾ ಮತ್ಸಾರ ಶುರು ಆಗಿದೆ, ಇನ್ನು ಇದರಲ್ಲಿ ಈ ಪದ್ಧತಂತೂ ಬೆಳಿಗ್ಗಿಂದ ರಾತ್ರಿವರೆಗೂ ಕಾಣಿಸಿದವರಲ್ಲೆಲ್ಲ ಚಿಂತನೆ ಮಾಡಬೇಕಂದ್ರೆ ಬೇರೆ ಕೆಲಸವೇ ಬಿಟ್ಟು ಕೊಡಬೇಕಾಗ್ತಾ ಇದೆ. ಭಾರತ ಇನ್ನು ಚೆನ್ನಾಗಿರ್ತಾ ಇತ್ತು, ಬೆಂಗಳೂರಲ್ಲಿ ಎಷ್ಟು ಜನ ಸುಖವಾಗಿದ್ದಾರೆ, ನಾವೊಬ್ಬರೇ ಕಷ್ಟಪಡಬೇಕಾಗ್ತಾ ಇದೆ, ಸುಮ್ಮನೆ ಒಣಾ ದುಃಖ ಅಂತ. ಇಷ್ಟು ನೀವು ದುಃಖ ಪಡಬೇಕಾಗಿಲ್ಲ, ನಿಮಗೆ ಅನುಭವ ಬಂದಿರುತ್ತೆ. ನೀವಷ್ಟು ಕೇಳಿದ್ರು ಕೂಡ ಚೂರು ಚೂರೇ ಬರ್ತಾ ಇರುತ್ತೆ. ಯಾಕೆ ಅಂದ್ರೆ ಪೂರ್ತಿ ಕೊಟ್ರೆ ವೈರಾಗ್ಯ ಬರುತ್ತೆ ಅಂತ ದೇವರಿಗೂ ಗೊತ್ತು. ಅದಕ್ಕೆ ನಿಮಗೆ ಚೂರು ಕೊಟ್ಟಂತೆ ಮಾಡಿ ಯುದ್ಧಕ್ಕಿದ್ದಾಗೆ ನೋಡಿ, ಅವನೇ ಮರೆಸಿಬಿಡ್ತಾನೆ, ಅವನೇ ಮರೆಸಿಬಿಡ್ತಾನೆ. ಅಲ್ಲಿ ದೇವರ ಮನೆ ಕೂತವರಿಗೆ, ಅಲ್ಲೇ ಕೂತವರಿಗೆ, ದೇವರೇ ಅಂತ ಕೂತವರಿಗೆ ಅಲ್ಲಿಂದ ಸ್ವಿಚ್ ಆಫ್ ಮಾಡಿಸಿ ಸೀರಿಯಲ್ ಮೇಲೆ ಮನಸ್ಸಿಗೆ ತಂದು ಆ ಟೈಮಿಗೆ ಬೇಡ ಅಂತ ಮನಸ್ಸಲ್ಲಿ ಒಂದು ಕಡೆ ಹೋಗ್ಬೇಕು ಅಂತ, ಒಂದು ಕಡೆ ಬೇಡ ಅಂತ ಕೂತಿರುವಾಗ ತಾನೇ ಇನ್ನೊಬ್ಬರಲ್ಲಿ ನಿಂತು ಬರಬಾರದೆ ಅಂತ ಕರೆದ್ರೆ ಮತ್ತು ಹಾಗೆ ಕರ್ಕೊಂಡು ಹೋಗ್ಬಿಡ್ತಾನೆ. ನೆಪ ಅವ್ರ ಮೇಲೆ, ನೋಡ್ರಿ ನಾ ದೇವ್ ಮನೆ ಕೂತಿದ್ದೆ ನೀವೇ ಕರೆದ್ರಿ ಅಂತ ಹೇಳಿ ಮತ್ತು ಹೊರಟು ಹೋಗ್ತಾ ಇರ್ತೀವಿ. ಸರಿಯಪ್ಪ, ನಗುತ್ತಾ ಇರ್ತಾನೆ, ಹೋಗಿ ಬಾಪ. ಅದಕ್ಕೇನಂತೆ, ಹೇಗೆ ತಾಯಿ ಅಡಿಗೆ ಮಾಡ್ತಾ ಇರ್ತಾಳೆ, ಅಡಿಗೆ ಮಾಡುವಾಗ ಹಸಿವೆ ಪಾಪ ಮಗುವಿಗೆ, ಏನ್ ಮಾಡುತ್ತೆ, ಅಡಿಗೆ ಆಗ್ಬೇಕಲ್ಲ ಕೊಡ್ಬೇಕಂದ್ರೆ, ಅದಕ್ಕೇನ್ ಮಾಡ್ತಾಳೆ ನೋಡಿ, ಸರಿಯಾಗಿ ಆಟದ ಸಾಮಾನು ಕೊಟ್ಟು ಬಿಡ್ತಾಳೆ. ಹಾಗಂತ ಆ ಹಸಿವೆ ನೋಡಿ ಸುಮ್ಮನೆ ಇರ್ಲಿಕ್ಕಾಗಲ್ಲ ತಾಯಿಗೆ, ಅದಕ್ಕೆ ಕೈಯಲ್ಲಿ ಚೂರಿಡ್ತಾಳೆ, ಯಾವ್ದು ಚಕ್ಲಿಯೋ ಅದೋ ಇದೋ ಚೂರಿಟ್ಟು ತಿಂತಾ ಇರು ಅಂತ ಹೇಳಿ ಇದೇನು ಸುಮ್ಮನೆ ಕೊಡುತ್ತಾ, ಅದು ಕೊಟ್ಟುಕೊಳ್ಳಿ ಆಗೋಯ್ತಲ್ಲ ಅಂತ ಮತ್ತೆ ನೋಡುತ್ತೆ. ಅದಕ್ಕೆ ಡೈವರ್ಟ್ ಮಾಡ್ಲಿಕ್ಕೆ ನಾನಾ ಗೊಂಬೆಗಳು ಕೊಟ್ಟಿರ್ತಾಳೆ. ಇದು ತಿಂತಾ ತಿಂತಾ ಕೊನೆಗೆ ತಿನ್ನೋದು ಮರೆತು ಆ ಗೊಂಬೆಗಳಲ್ಲಿ ಕೂತಿರುತ್ತೆ. ಅವಾಗ ಮಧ್ಯೆ ಮಧ್ಯೆ ಬಂದು ಕೇಳ್ತಾ ಇರ್ತಾಳೆ, ಏ ತಿಂತಾ ಇದೆಯಾ ಇಲ್ಲ ಅಂತೇಳಿ, ಆಹಾ ಆಹಾ ಅಂತ ತಿಂತಾ ಇರ್ತಾನೆ. ನಂತರ ಮತ್ತೆ ಆಟ ಆಡ್ತಾ ಇರ್ತಾನೆ. ಕೊನೆಗೆ ಅನ್ನ ಆದ ಮೇಲೆ ಬಾ ಅಂದ್ರು ಬರಲ್ಲ ಅವನು, ಆಟದಲ್ಲಿ ಬಿದ್ದವನು. ಇವಾಗ ಆಟ ಆಡೋದು ಯಾರಿದ್ದಾರೆ, ಆ ಆಟದ ಸಾಮಾನು ಇಟ್ಕೊಂಡು ಆಡೋ ಹುಡುಗರು ಯಾರು ಇಲ್ಲ, ಎಲ್ಲ ಯಾವುದು ಸೆಲ್ಫೋನ್. ಸರಿ, ಯಾವ್ಯಾವ ಜನ್ಮಕ್ಕೆ ತಕ್ಕಂತೆ ಆಟದ ಕೊಟ್ಟಿದ್ದಾನೆ, ಒಟ್ಟಾರೆ ಮೈಂಡ್ ಡೈವರ್ಟ್ ಮಾಡ್ಲಿಕ್ಕೆ ಒಂದು ಐಟ ಆಟ ಸಾಮಾನು ಕೊಟ್ಟಾನಲ್ಲಿ. ಆಯ್ತಾ, ಚಿಕ್ಕ ಹುಡುಗರಿಗೆ ಆಟದ ಸಾಮಾನು, ನಮಗೆ ನಮ್ ತಕ್ಕಂತ ಸಾಮಾನು ಕೊಡ್ತಾರೆ, ಅಷ್ಟೀ ತಂಬಿಗೋ ಯಾವುದೋ ಏನೋ ಒಂದು ಕೊಡ್ತಾರೆ ನಮಗೆ. ಒಟ್ಟಾರೆ ಡೈವರ್ಟ್ ಮಾಡ್ತಾರೆ, ಡೈವರ್ಟ್ ಮಾಡಿ ಅನ್ನ ಆಯ್ತಾ, ಹುಡುಗ ಕರೆದ್ರು ಬರಲ್ಲ, ಬರ್ತಾಳೆ, ಆಟದ ಸಾಮಾನೆಲ್ಲ ತೆಗೆದು ಮೂಲೆಗೆ ಬಿಸಾಡ್ತಾಳೆ, ಒಂದ್ ಏಟು ಕೊಡ್ತಾಳೆ, ಹೋಗಿ ಕೂಡಿಸಿ ಊಟ ಹಾಕ್ತಾಳೆ. ಹೌದಾ, ಇಷ್ಟೇ ನಮ್ಮ ಸ್ವಾಮಿ ಮಾಡೋದು, ಏನು ಚಿಂತೆ ಮಾಡಬೇಡಿ. ಮಧ್ಯೆ ಮಧ್ಯೆ ಇಲ್ಲಿ ಕೂಡಿಸಿದ್ದಾನೆ, ನಿಮಗೆ ಆಟದ ಸಾಮಾನು ಬೇಕಾದಷ್ಟು ಕೊಟ್ಟೆ ಕೊಟ್ಟಿದ್ದಾನೆ, ಕಾರು, ಬಂಗ್ಲಾ, ಮನಿ, ಹೆಂಡತಿ, ಮಕ್ಕಳು, ಗಂಡ ಮಕ್ಕಳು ಎಲ್ಲ ಆಟದ ಸಾಮಾನು ಕೊಟ್ಟಿದ್ದಾನೆ. ಮಧ್ಯೆ ಮಧ್ಯೆ ಕೈಗೆ ಚೂರು ಕೊಟ್ಟಿದ್ದಾನೆ. ಶಾಸ್ತ್ರದ ಪ್ರವಚನ, ಅದರ ಜ್ಞಾನ ಚೂರಾದ್ರೂ ಅನುಷ್ಠಾನಕ್ಕಿಡಬೇಕು ಅಂತ ಚೂರು ಚೂರು ಕೊಟ್ಟಿದ್ದಾನೆ. ಹೌದು, ನೀವು ಅಷ್ಟೇ ಅಲ್ಲ, ಬರ್ತೀರ ಕೃಷ್ಣ ರಮ ಅಂತೀರ, ಅವಾಗೇನ್ ಡೊಂಕಿಲ್ಲ, ಚೆನ್ನಾಗಿ ದೇವರು ಸ್ಮರಣೆ ಮಾಡ್ತೀರಾ ಮತ್ತು ಓಡ್ತೀರ ಆಟ ಸಾಮಾನ ಕಡೆಗೆ, ಅದು ಗಂಡನು ಹೆಂಡತಿಯೋ ಮಕ್ಕಳು ಏನೋ ಇರ್ತಾರೆ ಅಲ್ಲಿ ಹೋಗ್ತೀರಾ, ಮತ್ತ ನೆನಪು ಕೊಡ್ತಾನೆ ತಿನ್ಬೇಕಾದ ತಿಂಡಿ ಅಲ್ಲಿದೆ ಅದಕ್ಕೆ ಮತ್ತು ಬರ್ತೀರಾ, ಮತ್ತು ಸ್ವಲ್ಪ ಟೈಮ್ ಸಿಕ್ಕಾಗ ಪಾರಾಯಣ, ಮತ್ತು ಹೋಗ್ತೀರಾ, ತಳ ತಟ್ತೀರಾ ಅಲ್ಲಿ ಹೋಗ್ತೀರಾ, ಭಜನಾ ಮಂಡಳಿ ಅಂತೀರಾ ಪ್ರೊಶ್ಯಂಗ್ ಹೋಗ್ತೀರಾ ಇಲ್ಲ ಮಾಡ್ತೀರಾ, ಮತ್ತು ಸಿನಿಮಾಕ್ ಹೋಗ್ತೀರಾ ಎಲ್ಲ ಮಾಡ್ತಾ ಇರ್ತೀರಾ, ಬರ್ತಾ ಇರ್ತೀರಾ, ಹೌದಾ? ಇಲ್ಲ, ಅವನೇ ಮಾಡಿಸ್ತಾ ಇರೋದಿದೆಲ್ಲ. ಇದೇ ಭಾವಾದ್ವೈತ, ದ್ರವ್ಯಾದ್ವೈತ, ಕ್ರಿಯಾದ್ವೈತ ಅಂತ ಹೇಳಿ, ಯಾವನಾದರೆ ನಮ್ಮ ಮನಸ್ಸಿನಲ್ಲಿ ನಿಂತು ಅವನದ್ದೇ ಅಪರೂಪದ ಚಿಂತನೆ 10 ನಿಮಿಷ 1 ನಿಮಿಷ ಆದರೂ ಕೊಟ್ಟು ಕಣ್ಣಲ್ಲಿ ನೀರು ಬರುವಂತೆ ಮಾಡ್ತಿದ್ದಾನೋ, ಅವನೇ ಅಲ್ಲಿ ನಿಂತು ನಮ್ಮನ್ನ ಮೈ ಮರೆಸಿ ಟಿವಿ ನೋಡುವಂತೆ ಮಾಡ್ತಾ ಇದ್ದ. ಆ ರೂಪ ಈ ರೂಪ ಬೇರೆನಾ? ಅವನೇ ಅವನೇ ಅವನೇ. ಕೊನೆಗೇನು ಮಾಡುತ್ತಾನೆ, ಸರಿಯಾದ ಪಕ್ವ ಸ್ಥಿತಿ ಬರುತ್ತಲ್ಲ, ಚೆನ್ನಾಗಿ ಪುಣ್ಯ ಗಂಟು ಸರಿಯಾಗುತ್ತೆ ಅಂತ ಕಾಲಕ್ಕೆ ಏಟು ಕೊಟ್ಟು ಗುರುಗಳನ್ನ ಕೂಡಿಸಿ ಮೂ ಹಿಡಿದು ಸಾಧನೆ ಮಾಡಿಸ್ತಾನೆ. ಅದಕ್ಕೆ ಚಿಂತೆ ಪಡಬೇಡಿ, ಅವನ ಪಾದ ಹಿಡಿಯೋಣ. ಎಷ್ಟು ಆ ಮಗುವಿನ ಲಕ್ಷಣ ಬಿಡಬಾರದು ಮಗುವಿಗೆ, ಮಗುವಿಗೆ ಮಗುವಿನ ಲಕ್ಷಣ ಇರಬೇಕಲ್ಲ. ಆಟನೂ ಆಡ್ತಾ ಇರ್ತಾನೆ, ತಿಂಡಿನೂ ತಿಂತಾ ಇರ್ತಾನೆ, ಮಧ್ಯೆ ಮಧ್ಯೆ ಅಮ್ಮನ ಕಡೆ ನೋಡ್ತಾ ಚೂರು ಒಂದು ರಾಗ ಸೆಳೆದು ಮತ್ತು ಆಡ್ತಾ ಇರ್ತಾನೆ, ಹೌದಲ್ವಾ? ಮತ್ತೆ ಅದೇ ಸುಮ್ಮನೆ ಇರೋ ಅಂತಾರೆ ಹೋಗ್ತಾ ಇರ್ತಾಳೆ. ಹಾಗೆ ನಾವು ಮಧ್ಯ ದಾರ ಇರುತ್ತೆ ಗೃಹತ್ ಹೋದಾಗ, ಸ್ವಾಮಿ ನನಗೆ ಏಕಾಂತ ಭಕ್ತಿ ಕೊಡ್ರಿ, ಹಾಕ್ ಕೊಡ್ರಿ, ಹೀಗ್ ಕೊಡ್ರಿ ಅಂತ ಒಂದು ರಾಗ ಸೆಳಿತೀವಿ. ಆಯ್ತಪ್ಪ ಅಂತಾರೆ, ಮತ್ತ ಆ ಕೇಳಿದ ಸ್ವತ್ತರ ಇರುತ್ತೆ ನೀನಲ್ಲ, ಮತ್ತ ಹಾಗೆ ಓಡಿ ಹೋಗ್ತಾ ಇರ್ತೀವಿ, ಓಡಿಸಿ ಕರ್ಕೊಂಡು ಹೋಗ್ತಾ ಇರ್ತಾನೆ. ಆ ಚೂರು ಕೇಳಿಸೋದರಲ್ಲಿ ಪುಣ್ಯ ಕೊಡ್ತಾನೆ. ಮತ್ತೆ ಈ ಅದ್ವೈತ ಚರ್ಯಗಳು ಎಲ್ಲಿ ಚಿಂತನೆ ಮಾಡಬೇಕು ಅಂದ್ರೆ, ನಮ್ಮಿಂದ ನಾನಾ ಚರ್ಯಗಳು ಮಾಡಿಸ್ತಾ ಇರ್ತಾನಲ್ಲ, ಅದು ಥರ್ಡ್ ಪಾರ್ಟಿಯಾಗಿ ಇನ್ನೊಬ್ಬರನ್ನಲ್ಲ, ನಮ್ಮ ಚರ್ಯಗಳು ನಾವೇ ನೋಡ್ತಾ ಹೋದ್ರೆ ಬೆಳಗ್ಗೆಯಿಂದ ನಮ್ಮ ಹಣೆಬರ ಹೇಗಿದೆ ಅಂತ ನೋಡಿದರೆ, ಅವನೊಬ್ಬನೇ ಅಲ್ಲ ಇಷ್ಟು ಮಾಡಿಸಿದ್ದು ಅಂತ ನೋಡಿದಾಗ ಆನಂದ ಉಕ್ಕೇರ್ತಾ ಇರುತ್ತೆ. ದಾಸರ ಮಾತಿಗೆ ಅರ್ಥ ಗೊತ್ತಾಗುತ್ತಲ್ಲಿ ಹೇಳ್ತಾರೆ, ದೇಶ ವಿಠಲ ಒಂದು ಮಾತು ಹೇಳ್ತಾರೆ, ಅಯ್ಯ ಸಾಧನೆಯ ಚಿಂತೆ ಎನಗಾಕು ಮಾಧವ, ಮನ್ನಾಮ ರೂಪಗಳ ಧರಿಸಿ ನೀ ಮಾಡಿಸುವೆ ಸಾಧನವ. ಮಾಡಿಸ್ತೀಯ ಡೆಫಿನೆಟ್, ಇಲ್ಲ ಅಷ್ಟಕ್ಕೂ ಮುಂದೆ ನನಗೆ ಎಷ್ಟು ಕುಪ್ಪರಿಸಿದ್ರು ಕೂಡ ನಂದೇ ಪ್ರಾರಬ್ಧ ಗೊತ್ತಿರುತ್ತೆ, ಅರ್ಥ ಆಗಲ್ಲ ಶಾಸ್ತ್ರ, ಎಷ್ಟು ಓದಿದ್ರು ಕೂಡ ಅರ್ಥ ಆಗಲ್ಲ, ದೇವ್ರು ಮಾಡಿಸಲ್ಲ, ಮತ್ತ ಏಟ್ ಕೊಟ್ಟು 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 ಗೋಳಕ್ ತರಿಸ್ತಾನೆ ಅವನು, ಅಷ್ಟೇ ಅಲ್ವಾ? ಅದರಿಂದ ಈ ಸ್ವಾಮಿಯನ್ನ ಇಷ್ಟೊತ್ತು ಯಾಕೆ ಹೇಳಿದ್ರು, ಈ ರೀತಿಯಲ್ಲಿ ಭಾವಿಸುತ್ತ, ಈ ರೀತಿ ಭಾವಿಸಿ, ಭಾವಿಸುತ್ತ ಅಂದ್ರೆ ಎಲ್ಲಿ ಭಾವಿಸಬೇಕು ಅಂತ ಪಟಾಕ್ಷ ಹಾಕಿ ನೋಡ್ಬೇಡ್ರಿ, ನಿಮ್ಮ ಜೀವನದಲ್ಲೇ ಭಾವಿಸಿ, ನಿಮ್ಮ ಜೀವನದಲ್ಲೇ ಭಗವಂತ ನಾನಾ ರೂಪಗಳಿಂದ ಆಟ ಆಡಿಸ್ತಾ ಇದ್ದಾನಲ್ಲ, ಅದರನ್ನ ಭಾವಿಸುತ್ತ ಸದ್ಭಕ್ತಿಯಲ್ಲಿ ಹೊತ್ತು ಹೊತ್ತಿಗೆ ಏನು ಬೇಕೋ ಎಲ್ಲಾ ಕೊಡತಾ ಇದ್ದಾನೆ. ಅವನಿಗೆ ಗೊತ್ತು, ಅವನಿಗೆ ಗೊತ್ತು ಅಂತ ನಾವು ಚಿಂತನೆ ಮಾಡುತ್ತಾ ಬಂದರೆ, ಇಲ್ಲಿ ನಮ್ಮಲ್ಲಿ ಮಾತ್ರ ಬೇಡ ಇನ್ನೊಬ್ಬರಲ್ಲೂ ನೋಡಿ, ಸರ್ವತ್ತ ಮರೆಯದಲೇ ಅಂದ್ರು. ಇದೊಂದು ನೋಡಿ, ಮರ್ತೋಗ್ಬೇಡಿ, ಮರೆಯದಲೇ ಮಾಡು ಅಂತ ಯಾವಾಗ ಹೇಳ್ತಾರೆ, ಮರು ಬಂದ್ರೆ ಅಂದ್ರೆ ಮರು ಬರ್ತಾ ಇದೆ, ಆಗಾಗ ಆಗಾಗ ಇದನ್ನು ಮಾಡ್ತಾ ಬನ್ನಿ, ಕಂಟಿನ್ಯೂಸ್ ಆಗಿ ಬರುವಂತೆ ದೇವರು ಮಾಡ್ತಾರೆ ಎಂಬುದನ್ನ ತಾವಕನು ತಾನೆಂದು ಪ್ರತಿದಿನ. ಇಲ್ಲಿ ಈ ಶಬ್ದ ಬಹಳ ದೊಡ್ಡದು, ಬಹಳ ಭಾರ ಹೇಳ್ತಾರೆ. ಈ ಭಾವಾದ್ವೈತ, ದ್ರವ್ಯಾದ್ವೈತ, ಕ್ರಿಯಾದ್ವೈತ, ನನ್ನೊಳಗೂ ಇನ್ನೊಬ್ಬರಲ್ಲೂ ಚಿಂತನೆ ಮಾಡಿ ಆಯಾ ವಿಶೇಷವಾದ ಸಂದರ್ಭಗಳಲ್ಲಿ, ಅದು ಮಾಡಿಸಿದ್ದು ಅವನೇ, ಇದು ಮಾಡಿಸಿದ್ದು ಅವನೇ, ಅವರಲ್ಲಿ ಮಾಡಿಸಿದ್ದು ಅವನೇ, ನನ್ನಲ್ಲಿ ಮಾಡಿಸಿದ್ದು ಅವನೇ, ಎಲ್ಲರಲ್ಲಿ ಮಾಡಿಸಿದ್ದು ಅವನೇ, ಅವನೇ 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 ಅಂತ ಈ ಚಿಂತನೆ ಬರ್ತಾ ಇದ್ರೆ ಏನಾಗುತ್ತೆ ಅಂದ್ರೆ, ಅಲ್ಲಿ ಒಳಗೊಂದು ಕೂತಿರಲಿ ಪ್ರಾಣ, ಈ ಎಲ್ಲಾ ಕಡೆ ಇದ್ದವನು ನೀನೇ, ನನ್ನನ್ನ ಎಲ್ಲಾ ಕಡೆ ಕರೆಕೊಂಡು ಹೋಗೋನು ನೀನೇ, ಆಯಾ ರೂಪಗಳಿಂದ ಆಯಾ ಗುಣಗಳನ್ನು ಪ್ರಕಟ ಮಾಡಿ ನನ್ನಿಂದ ಕೆಲಸ ಮಾಡಿಸುವ ನೀನೇ, ಇಷ್ಟು ಚಿಂತನೆ ಕೊಟ್ಟವ ನೀನೇ. ಇಷ್ಟು ಕಾಲ ಚಿಂತನೆ ಇತ್ತ ಬರ್ಲಿಲ್ಲ, ಅದು ಕೊಡ್ತಿದ್ಯಾರು? ಅವನೇ ಅಲ್ಲ, ಮತ್ತೆ ತಾವಕನು, ನೀ ಚಿಂತನೆ ಕೊಟ್ಟರೆ ನಿನ್ನ ಚಿಂತನೆ ಮಾಡುವವನು ನಾನು. ತಾವಕನು ಶಬ್ದಕರ್ತ, ನಿನ್ನ ಅಧೀನದವ, ನನ್ನ ಸುತ್ತಿರುವ ಪದಾರ್ಥಗಳು, ನನ್ನ ಸುತ್ತಿರುವ ವ್ಯಕ್ತಿಗಳು, ನನ್ನ ಶರೀರ, ಇಂದ್ರಿಯಗಳು, ಪ್ರಾಣ, ಎಲ್ಲ ನಿನ್ನ ಅಧೀನ ಅಂತ ತಿಳಿದವ ತಾವಕ. ನೋಡಿ, ಕಲಿ ಸುತ್ತಿರುವ ಪದಾರ್ಥಗಳು, ಕಲಿಗೆ ಸಂಬಂಧಪಟ್ಟ ವ್ಯಕ್ತಿಗಳು, ಕಲಿಯ ಇಂದ್ರಿಯಗಳು, ಕಲಿಯ ಶರೀರ, ಕಲಿಯ ಪ್ರಾಣ ದೇವರ ಅಧೀನ. ಮತ್ತೆ ಕಲಿ ತಾವಕ ಆಗ್ತಾನ? ಆಗಿಲ್ಲ. ಯಾಕೆ? ಅವನ್ ತಲೆಯಾಗಿ ಹೋಗಿದ್ದೆಲ್ಲ ನಂದೇ ಅಂತ ಕೂತಿದೆ, ಅದಕ್ಕೆ ತಾವಕ ಆಗಲ್ಲ. ದೇವರ ಅಧೀನ ಆಗಿದ್ರೂ ಕೂಡ ಅವನು ತಾವಕ ಆಗಲ್ಲ. ಅಂದ್ರೆ ಯಾರಿಗೆ ದೇವರ ಅಧೀನ ಅಂತ ಚಿಂತನೆ ಬಂದಿರುತ್ತೋ, ಅದು ದೇವರು ಕೊಟ್ಟಿರ್ತಾರೋ, ಅವರು ಮಾತ್ರ ತಾವಕರು. ಅಂದ್ರೆ ದೇವರ ಅಧೀನ ಸದಾ ಎಲ್ಲಾ ವಿಷಯದಲ್ಲೂ, ಒಂದಲ್ಲ ಎರಡಲ್ಲ, ಜ್ಞಾನ ತಿಳ್ಕೊಳ್ಳೋದ್ರಲ್ಲಿ, ಇಚ್ಛಾ ಪಡೋದ್ರಲ್ಲಿ, ಪ್ರಯತ್ನ ಮಾಡೋದ್ರಲ್ಲಿ, ಪ್ರತಿಯೊಂದರಲ್ಲಿ ನಿನ್ನ ಅಧೀನ ನಾನು, ನಿನ್ನ ಅಧೀನ ನಾನು ಅನ್ನು ತಿಳಿದವನೇ ತಾವಕ. ತಾವಕನು ತಾನೆಂದು ಪ್ರತಿದಿನ ಈ ರೀತಿಯಾಗಿ ಪ್ರತಿ ದಿವಸವೂ ಕೂಡ ಸೇವಿಸುವ ಭಕ್ತರಿಗೆ, ಸೇವಿಸುವ ಭಕ್ತರಿಗೆ ಅಂದ್ರೆ ದೇವರನ್ನ ಸೇವಾ ಮಾಡುವ ತಾಕತ್ತು ನನಗೆಲ್ಲಿದೆ? ಅವನೇ ಎರಡು ರೂಪಗಳಿಂದ ಪೂಜ್ಯನಾಗಿ ಪೂಜಾ ತಗೊಳ್ತಾ ಇದ್ದಾನೆ. ಪೂಜಕ ಅಂತ ಕರೆಸಿಕೊಂಡು ನನ್ನಲ್ಲಿದ್ದು ನನ್ನಿಂದ ಪೂಜಾ ಮಾಡಿಸ್ತಾ ಇದ್ದಾನೆ. ನಾನಾಗಿ ಪೂಜಾ ಮಾಡ್ಲಿಕ್ಕಾಗ್ಲಿ, ನಾನಾಗಿ ಚಿಂತನೆ ಮಾಡ್ಲಿಕ್ಕಾಗ್ಲಿ, ನನಗೆಲ್ಲಿ ತಾಕತ್ತಿದೆ ಆ ಸ್ವಾಮಿ ಕೊಡತಾ ಇದ್ದಾನೆ ಎಂಬ ಎಚ್ಚರವೇ ಸೇವ. ನೋಡಿ, ಎಲ್ಲ ಅವನೇ ಮಾಡಿಸ್ಕೊಂತಾ ಇದ್ದಾನೆ. ನಾವು ಮಾಡಿದ್ದೇನದೇ? ನಮ್ ಕೈ ಸೇರಿದೆ, ನಮ್ ಕೈ ಹಿಡ್ಕೊಂಡು ನಮ್ ಆತನ ಮೇಲೆ ಹೂ ಹಾಕ್ಸ್ಕೊಂತಾನೆ, ಆತನೇ ಹೂ ಹಾಕ್ಸ್ಕೊಂಬುದು. ನಮ್ಮ ಕೈ ಮಧ್ಯೆ ಸೇರಿದೆ. ಹೇಗೆ? ನಿಮ್ ಕೈ ಹಿಡ್ಕೊಂಡು ನಾನು ಹೂ ಹೀಗೆ ನಿಮ್ ಕೈ ಹಿಡಿಸಿ ಹಾಕಿದಂತೆ, ಎದ್ದು ಹಾಕಿದ್ ನಾನೇ. ನಿಮ್ ಕೈ ಸೇರಿದಷ್ಟೇ, ಹೀಗೆ ಬಿದ್ದಿತ್ತು, ಆ ಕೈ ಹಿಡ್ಕೊಂಡೆ ಹಾಕ್ಸಿದೆ. ಹಾಗೆ ನಮ್ಮ ಕೈಯನ್ನು ಆತ ಹಾಕಿಸ್ತಾ ಇದ್ದಾನೆ. ಪೂಜೆ ಮಾಡಿದ್ದಾರೆ ಅವನೇ, ಸೇವಾ ಮಾಡಿದ್ದಾರೆ ಅವನಿಗೆ ಅವನೇ. ಸುಮ್ಮನೆ ಗೊಂಬೆ ತರ ಮಧ್ಯೆ ಕೈ ಸೇರಿಕೊಂಡಿದೆ, ತಿಳಿಸ್ತಾ ಇದ್ದಾನೆ, ನೋಡಪ್ಪ ಮಾಡಿಸ್ತಾ ಇದ್ದೀನಿ, ಮಾಡಿಸ್ತಾ ಇದ್ದೀನಿ, ಮಾಡಿಸ್ತಾ ಇದ್ದೀನಿ. ಅಂತ ಕಾಲಕ್ಕೆ ಎಲ್ಲ ಒಂದು ಅವನೇ ಮಾಡಿಕೊಂಡ್ರೆ ಮತ್ತೆ ನಮ್ಮಿಂದೇನಾದ್ರೂ ಅವನಿಗೆ ಏನೂ ಇಲ್ಲ. ಅವನು ತಿಳಿಸಿದಾಗ ತಿಳಿಯೋದೇ ಸೇವಾ. ಅವನು ತಿಳಿಸಿದಾಗ ತಿಳಿಯೋದೇ, ತಿಳಿದು ಆನಂದ ಪಡುವುದೇ, ಅವನಿಗೆ ಶರಣಾಗತರಾಗುವುದೇ ಸೇವಾ. ಅದಕ್ಕಿಂತ ನಾವು ಮಾಡೋ ಸೇವೆ ಯಾವುದೂ ಇಲ್ಲ. ಇದು ನಮ್ಮ ತಲೆಗೆ ಸರಿಯಾಗಿ ಬಂದ್ರೆ ದೇವರಿಗೆ ನಾವೇನು ಮಾಡತಾ ಇಲ್ಲ ಎಂಬ ಎಚ್ಚರ. ಏನು ಆತನಿಗೆ ನೈವೇದ್ಯಕ್ಕಿಟ್ಟದ್ದು ಪ್ರತಿಯೊಂದು ಅವನ ಸೊತ್ತೇ, ಅವನ ಸೊತ್ತೇ, ಅವನ ಸೊತ್ತೇ. ಅದಾದ್ರೂ ಇಡ್ಲಿಕ್ಕೆ ಯೋಗ್ಯತೆ ಇಲ್ಲ, ಅವನೇ ಇಡಿಸ್ತಾ ಇದ್ದಾನೆ, ಅವನೇ ಕೊಡಿಸ್ತಾ ಇದ್ದಾನೆ, ಎಲ್ಲ ಅವನೇ ಮಾಡಿಸ್ತಾ ಇದ್ದಾನೆ. ಮಹಾಕರುಣಿ ಅಂತ ಚಿಂತನೆ. ಇದನ್ನೇ ಹೇಳ್ತಾರೆ ಅರಣ್ಯಕಾಚಾರ್ಯರು. ಯಾರಿಗೆ ಈ ಪೂಜ್ಯ ಪೂಜಕ ರೂಪಗಳ ಪರಿಚಯವಾಗಿ ಈ ಎರಡು ರೂಪಗಳ ನೆನಪು ಸದಾ ಇರುತ್ತೋ, ಯಾವ ದಿನದಿಂದ ನೆನಪು ಬರಲಿಕ್ಕೆ ಶುರು ಆಗುತ್ತೋ, ಪ್ರತಿಯೊಂದು ಕರ್ಮದಲ್ಲೂ ಕರಸ್ಥಿತೈವ ಹಿ ಮುಕ್ತಕ, ಅವತ್ತಿನಿಂದ ಅವರಿಗೆ ಮುಕ್ತಿ ಎಂಬುದು ಕೈಯಲ್ಲಿ ಬಂದ್ಬಿಡುತ್ತಪ್ಪ, ಎಲ್ಲಿಗೂ ಓಡಬೇಕಾಗಿಲ್ಲ. ಹಾಗೂ ಏನ್ ಬರಬೇಕು? ಹೆಜ್ಜೆ ಹೆಜ್ಜೆಗೂ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಅವ ಮಾಡಿಸ್ತಾ ಇದ್ದಾನೆ, ಮಾಡಿಸಿಕೊಳ್ತಾ ಇದ್ದಾನೆ. ಎಲ್ಲ ಅವನದ್ದೇ, ನನ್ನ ಕೈ ಹಿಡಿದು ಮಾಡಿಸ್ತಾ ಇದ್ದಾನೆ ಅಷ್ಟೇ. ನನ್ನ ಕೈ ಹಿಡಿದು ಮಾಡಿಸ್ತಾ ಇದ್ದಾನೆ, ಮಾಡಿಸ್ತಾ ಇದ್ದಾನೆ ಅಂದ್ರೆ ಕೈ ಮಧ್ಯೆ ಸೇರ್ಕೊಂಡಿದೆ ಹಾಗೆ ಮಾಡಿಸ್ತಾ ಇದ್ದಾನೆ. ಹಾಗೆ ಆ ಮಾಡಿಸ್ತಾ ಇದ್ದಾನೆ, ಅದು ಎಲ್ಲ ಅವನದ್ದೇ. ನಾನು ಅವನು ತಿಳಿಸಿದಾಗ ತಿಳಿದು ಕೈ ಮುಗಿಯುವುದೇ, ಅವನು ಮುಗಿಸಿದಾಗ ಮುಗಿಯುವುದೊಂದೇ ಸೇವಾ. ಅದಕ್ಕೆ ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಯಮಾನ ಅರ್ಥ, ನಿನಗೇನು ಕೊಡ್ಲಿಕ್ಕಾಗಲ್ಲ, ನಮಸ್ಕಾರ ಅಂತ ಒಂದು ಮಾತನ್ನು ಮಾತ್ರ ನುಡಿಲಿಕ್ಕಾಗುತ್ತೆ ಅಂತ ಹೇಳಿದ್ರೆ ಅದಾದ್ರೂ ನಮ್ದು ಅಂತ ನುಡಿತೀಯ, ಅದು ನಿಂದೇನಯ್ಯ ಈ ಮಾತಾದ್ರೂ ಕೂಡ. ನೀ ನುಡಿಸಿದಾಗ ನಿನಗೆ ನುಡಿದು ನಮಸ್ಕಾರ ಸಲ್ಲಿಸುವುದು, ಇದೇ ನಾನು ಮಾಡುವಂತ ದೊಡ್ಡ ಪೂಜಾ. ಅದಕ್ಕಿಂತ ನಾನು ಮಾಡ್ಲಿಕ್ಕಾಗಲ್ಲ. ಒಟ್ಟಾರೆ ದೇವರಿಗೆ ಏನೂ ಕೊಡಲಿಕ್ಕಾಗಲ್ಲ ಅಂತ ಯಾರಿಗೆ ಚೆನ್ನಾಗಿ ಮತ್ತೊಂದು ಟಾರ್ಚ್ ಹಾಕಿ ಚೂರು ಒಳಗೆ ಏನೋ ಕೊಡ್ತಿದ್ದೆ ಅಂತ ಒಳಗಿರಬಾರ್ದು, ಝಳಕಿಸಿರಬೇಕು. ನಥಿಂಗ್ ಅಂತ ಚೆನ್ನಾಗಿ ಯಾರಿಗೆ ಗೊತ್ತಾಗತ್ತೆ ಅವರು ಭಕ್ತರಂತೆ. ಸೇವಿಸುವ ಭಕ್ತರಿಗೆ ತನ್ನನು ಈವ. ಅಂಥ ರೀತಿಯಾದ ಭಾವನೆ ನಮ್ಮಲ್ಲಿ ಬಂದರೆ ನಾವು ದೇವರಿಗಾಗಿ ಓಡಿ ಹೋಗೋದಲ್ಲ, ನಮ್ಮ ಸುತ್ತಲೂ ತಿರುಗ್ತಾ ಬರ್ತಾನೆ. ತನ್ನನು ಈವ ಕಾವ. ಕಾಯೋದು ಅಂದ್ರೆ ಏನು? ಮೊದಲಿಂದ ಎಲ್ಲ ಕೊಟ್ಟು 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 ರಕ್ಷಣೆ ಮಾಡ್ತಾನೆ ಇದ್ದಾನಲ್ಲ ಅಂದ್ರೆ ತನ್ನ ಎಚ್ಚರ ಸದಾ ಕೊಡ್ತಾ ಇಲ್ಲ, ತನ್ನ ಎಚ್ಚರ ಸದಾ ಕೊಡ್ತಾ ಇಲ್ಲ, ಕೊಡ್ತಾನೆ ತೆಗಿತಾನೆ, ಕೊಡ್ತಾನೆ ತೆಗಿತಾನೆ. ಕಾಯೋದು ಅಂದ್ರೆ ಇವಾಗ ಏನರ್ಥ? ಸದಾ ನಿನ್ನ ಎಚ್ಚರ ಕೊಡುವುದೇ ಕಾಯೋದು. ಅದಕ್ಕೆ ಈವ ಕಾವ ಹಾಗೆ ಕೃಪಾಳು ಕೇಳ್ತಾರೆ. ಕಾವ ಅಂದ್ರೆ ಅದು ಕೊಟ್ಟ, ಇದು ಕೊಟ್ಟ, ಇದು ಮಾಡಿದ, ಅದು ಮಾಡಿದ, ಅವನ ಚಿಂತನೆ ಕೊಟ್ಟ. ಅದು ಕ್ಲಾಸ್ ಮಧ್ಯದಲ್ಲಿ ಮಾತಾಡಬೇಡಿ, ದಯವಿಟ್ಟು ಮಾತಾಡಬೇಡಿ. ಬಂದ್ರೆ ಅಲ್ಲ, ನೀವು ಇಲ್ಲಿ ಬರುವ ಕಾಲಕ್ಕೆ ಸೆಲ್ ಫೋನು ಸೈಲೆಂಟ್ ಮೋಡಲ್ ಇಟ್ಕೊಂಡು ಬಂದ್ಬಿಡಿ, ಅಲ್ಲ ಸ್ವಿಚ್ ಆಫ್ ಮಾಡಿ ಬಂದ್ರಿ. ಸರಿ, ಯಾಕಂದ್ರೆ ಫ್ಲೋ ಕಟ್ ಆಗಿರುತ್ತೆ, ಡಿಸ್ಟರ್ಬ್ ಆಗ್ತಾ ಇರುತ್ತೆ ಅಲ್ವಾ? ಎಲ್ಲ ಫೋನ್ ಆಫ್ ಮಾಡ್ಬಿಡಿ ಒಂದು ಗಂಟೆ. ಅದೇನಾಗುತ್ತೆ? ಡೈವರ್ಟ್ ಆಗ್ಬಿಡುತ್ತೆ. ಟ್ರಾನ್ಸ್ ಅಲ್ಲಿ ಹೋಗಿರ್ತೀವಿ, ಅವನದ್ದೇ ಟ್ರಾನ್ಸ್ ಅಲ್ಲಿ ಹೋಗಿರ್ತೀವಿ, ಡಿಸ್ಟರ್ಬ್ ಆಗ್ತಿ ಬಂದ್ಬಿಡ್ತೀವಿ ಅಲ್ಲ, ಮತ್ತೆ ಎಲ್ಲ ಅದು ಏನೋ ಸತ್ಯ ಆಗ್ತಾ ಇದೆ. ಅದಾಗದೆ ದಯವಿಟ್ಟು ನೋಡ್ಕೊಳ್ಳಿ. ಹಾಗಾದ್ರೆ ತನ್ನನು ಈವ ಕಾವ ಅಂದ್ರಲ್ಲ, ಅದರಲ್ಲಿ ಚೂರು ಮತ್ತು ನಾವು ಬುಡಕ್ ಹೋಗ್ತೀವಿ. ಏನಂತ? ಓಹೋ, ದೇವರು ಇದೆಲ್ಲ ಕೊಡ್ಲಿಕ್ಕೆ ಕಾರಣ ಏನು? ನಂದೇ ಪುಣ್ಯದ ಗಂಡು, ಇವನು ನನಗೆಲ್ಲ ಕೊಡ್ಲಿಕ್ಕೆ ಏನದು ನಂದೇ ಕರ್ಮದ ಗಂಟು ಕಾರಣ. ಇವನಂತೂ ಕರ್ಮದ ಪ್ರಕಾರನೇ ಕೊಡುವವನಪ್ಪ. ಹಾಗಾದರೆ ಅಲ್ವಾ ಅದೇ ಬಂದೆ, ಇವ ನಮಗೆಲ್ಲ ಕೊಟ್ಟಿದ್ದು ನಮ್ಮ ಕರ್ಮಾನುಸಾರ, ಅವನ ತಿಳುವಳಿಕೆ ಕೊಟ್ಟಿದ್ದು ನಮ್ಮ ಕರ್ಮಾನುಸಾರ, ಪುಕ್ಷಟೆ ಕೊಡ್ತಾನ ನಮ್ದೇ ನನ್ ಕೊಡ್ತಾ ಇದ್ದಾನೆ ಅಂತ ಬಂದ್ರೆ ಕೃಪಾಳು ಅಂದ್ರು. ನಮ್ದು ಬೇಸ್ ಬುಡವೇ ಇಲ್ಲ. ಎಲ್ಲಿ ಅಂದ್ರೆ ಆಯಾ ಜನ್ಮಗಳಲ್ಲಿ ಆಯಾ ಜ್ಞಾನ ಬರಲಿಕ್ಕೆ ನಮಗೆ ಅಂಥ ಪುಣ್ಯದ ರಾಶಿ ಇಲ್ಲದಿದ್ದಾಗಲೂ ಒಳಗೆ ಸಜ್ಜನ ಅಂತ ನೋಡಿ ಅವನಿಗೆ ಬೇಕಾದಂಥ ಪುಣ್ಯದ ರಾಶಿ ಯಾವುದೋ ಒಂದು ಕರ್ಮದ ನೆಪ ಮಾಡಿಸ್ತಾನೆ ಸ್ವಾಮಿ, ಇದು ಕೃಪಾಳು ಅಂತ. ಚೂರು ಕರ್ಮದ ನೆಪ ಮಾಡಿಸಿ ಯಾರೋ ದೊಡ್ಡವರು ಬಂದಿರ್ತಾರೆ, ಯಾವುದೋ ಒಂದು ರೀತಿಯಲ್ಲಿ ಅವರಿಗೆ ಸೇವಾ ಮಾಡುವಂತೆ ಮಾಡ್ತಾನೆ. ಬುದ್ಧಿ ಇದ್ದೋ ಬುದ್ಧಿ ಇಲ್ಲದೇನೋ ಬೈಕೊಳ್ತಾನೋ, ಯಾವುದೋ ಒಂದು ರೀತಿಯಲ್ಲಿ ಮಾಡುವಂತೆ ಮಾಡಿಬಿಡ್ತಾನೆ. ಮಾಡಿ ಸುಮ್ಮನೆ ಇರ್ತಾನ, ಸುಮ್ಮನೆ ಇರ್ತಾನ. ಅವ್ರ ಪುಣ್ಯದ ಗಂಡು ಕೂತಿರತ್ತಲ್ಲ, ತೆಗೆದು ತೆಗೆದು ಕೊಡ್ತಾನೆ. ಅವ್ರಿಗೆ ನೋಡೋಟೊತ್ತಿಗೆ ಖಾಲಿ ಆಗಿರುತ್ತೆ, ಅವ್ರದ್ದು ಇವನೇ ಖಾಲಿ ಮಾಡಿರ್ತಾನೆ ಅವ್ರ ಪುಣ್ಯದ ಗಂಟು. ಯಾಕೆ? ಯಾವ ಪುಣ್ಯದ ಗಂಟು? ಅನಿಷ್ಟ ಪುಣ್ಯದ ಗಂಟು ಕೂತಿರುತ್ತೆ. ಅವ್ರು ನೋಡ್ತಾರೆ ಈ ಕಳ್ಳನೆ ಎಲ್ಲ ಮಾಡುತ್ತಾನೆ ಅಂತ ನೋಡ್ತಾ ಇರ್ತಾನೆ. ಅವನ ಕರ್ಕೊಂಡು ಬಂದು ಇಲ್ಲಿ ಹಾಕಿದ್ದು ಇವನೇ, ಈ ಗಂಟು ಖಾಲಿ ಮಾಡೋದು ಅವನೇ ಅಂತ ಅವ್ರಿಗೆ ಗೊತ್ತಿರುತ್ತೆ. ಯಾಕೆ? ಅವರೇ ಅಪ್ಲಿಕೇಶನ್ ಹಾಕೊಂಡಿರ್ತಾರೆ ದೇವರ ಹತ್ರ. ಯಾರ್ಯಾರಿಗೆ ಅನಿಷ್ಟ ಪುಣ್ಯದ ಗಂಟು ಕೂತಿರುತ್ತಲ್ಲ ಮಹಾನುಭಾವರು, ಅವರೆಲ್ಲ ಹಾಕೊಂಡಿರ್ತಾರೆ, ಸ್ವಾಮಿ ಈ ಅನಿಷ್ಟ ಪುಣ್ಯ ಅಂತ ಕೊಟ್ಟಿದೆಯಪ್ಪ, ಇದು ಯಾರ್ಯಾರಿಗೂ ಕೊಡಬಾರದು, ಕಂಡ ಕಂಡು ಹೋಗಿ ಕೊಡ್ಲಿಕ್ಕಿಲ್ಲ, ಯೋಗ್ಯರಿಗೆ ಹೋಗ್ಬೇಕು. ನಾನಾಗಿ ಕೊಡ್ತಾ ಕೊಡೋದಲ್ಲ ಅಯ್ಯ, ನೀನೇ ಕೊಡ್ಬೇಕು ಸ್ವಾಮಿ ಅಂತ ಹೇಳಿದರೆ, ಅವಾಗ ಸ್ವಾಮಿ ಅವರ ಭಾರ ಇಳಿಸಲಿಕ್ಕೆ ನಮ್ಮಂಥವರನ್ನ ಕರ್ಕೊಂಡು ಹೋಗಿ, ಬುಡ ಇಲ್ಲದವರು ಯಾರು, ನಮ್ಮ ಕರ್ಮಾನುಸಾರ ಬರುತ್ತೆ ಅಂತ ನಾವು ಅನ್ಕೊಂತೀವಲ್ಲ, ಆ ಕರ್ಮಾನುಸಾರ ಬರಲಿಕ್ಕೆ ಚೂರು ಆಸ್ಪದ ಇಲ್ಲದೆ ಇರುವಂತಹ ನಮ್ಮನ್ನ ಬೀಳ್ಹಾಕಿ ಅವರ ಕರ್ಮವನ್ನ ಕೊಟ್ಟು ಪುಣ್ಯವನ್ನ ಕೊಡಿಸಿ, ಆಗಾಗ ಚೂರು ಜ್ಞಾನ ಕೊಡಿಸಿ, ಏನು ಬೇಕೋ ಎಲ್ಲ ಕೊಡಿಸಿ ಸ್ವಾಮಿ ಉದ್ಧಾರ ಮಾಡುತ್ತಾರೆ, ಕೊಟ್ಟಾರೆ. ಒಂದು ಮಾತು ಹೇಳಬೇಕಾದ್ರೆ, ಹೌದಪ್ಪ ಇವತ್ತು ದೇವರ ಚಿಂತನೆ ಇಷ್ಟು ಬಂತು ನನಗೆ, ಇದಕ್ಕೆ ಬೇಸ್ ಯಾವುದು? ನಂದೇ ಪುಣ್ಯವಾ ಅಂದ್ರೆ ನೋಡು ಅಂತಾರೆ. ಅದಕ್ಕೆ ಹೇಳ್ತಾರೆ, ದೊಡ್ಡವನ ದರ್ಶನ ಆಗಬೇಕಾದ್ರೇನೆ ಅನೇಕ ಗುರುಗಳ ಕೃಪಾ ಅವರ ಪುಣ್ಯ ರಾಶಿ ಬಿದ್ರೆ ಹೊರತು ಒಂದು ಜೀವಿ ಬರ್ಲಿಕ್ಕಾಗಲ್ಲ. ನಮ್ದು ಪುಣ್ಯ ಅಲ್ಲ, ನಾವು ಹೆಜ್ಜೆ ಹೆಜ್ಜೆಗೆ ಮಾಡುವುದಕ್ಕೆ ಪಾಪ ಸಾಧನೆ ವಿಪತ್ತು ಆಗ್ತಾ ಇರುತ್ತೆ. ಪುಣ್ಯ ನಾವೊಂದು ಕುಂತೀವಿ, ನಾವು ಧರ್ಮೋದಕ ಬಿಡ್ಲಿಕ್ಕೆ ಹೋದಾಗ ನಾವು ಈ ಕರ್ಮ ಮಾಡಿದೆ ಅದಕ್ಕೇನು ಬಂತವ್ರು ಬರಲಿ ಅಂತ ಕೊಟ್ಬಿಟ್ರೆ ಪಾಪ ಮೇಲಕ್ಕೆ ಹೋಗೋರು ಕಳ್ಕೊಂಡು ಬಿಡ್ತಾರೆ. ಯಾಕೆ ನಾವು ಮಾಡಿದ ಕರ್ಮಕ್ಕೆ ಪುಣ್ಯ ಬಂತು ಪಾಪ ಬಂತು ನಮ್ಗೇನು ಗೊತ್ತು, ಮಾಡಿದ್ದೆಲ್ಲ ರಿವರ್ಸ್ ಆಗಿ ಕೂತಿರುತ್ತೆ. ಹೌದಾ? ಅಂತ ಕಾಲಕ್ಕೆ ನಾವು ಏನ್ ಕೊಡ್ಲಿಕ್ಕಾಗುತ್ತೆ? ಯಾಕೆ ಇಷ್ಟು ಹೇಳ್ತಾರೆ, ನೀನು ಸುಧಾ ಓದ್ತೀಯ, ಅದು ಓದ್ತೀಯ, ಇದು ಓದ್ತೀಯ, ಎಲ್ಲ ಓದ್ತೀಯ. ಸ್ವಾಮಿಯ ಕರುಣೆ ಪರಿಚಯ ಆಗಿ ಚೂರು ಮನಸ್ಸು ಕರಗಿಲ್ಲ ಅಂದ್ರೆ ನೀನ್ ಬದುಕಿದ್ಯಾಕೆ? ಹೌದಲ್ವ? ಬೆಸ್ಟ್ ಸುಮ್ಮನೆ ಡಬ್ಬದಲ್ಲಿ ಕಲ್ಲರ ಹಾಕಿ ಡಬ 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 ಹೊಡಿತಾ ಇರ್ತೇನೆ. ಆ ಹುಡುಗರು ಮಾಡ್ತಾ ಇರ್ತಾರೆ, ಈ ನಾಯಿ ಕತ್ತೆ ಇದಕ್ಕೆಲ್ಲ ದೀಪಾವಳಿ ಕಾಲಕ್ಕೆ ಪಟಾಕಿ ಡಬ್ಬದಲ್ಲಿ ಹಾಕಿ ಕಟ್ಬಿಡ್ತಾರೆ ಕೂತಿಗೆ, ಅದು ಓಡ್ತಾ ಇರುತ್ತೆ. ಅದೇ ದಂಡನ ಪ್ರವಚನ ಅಲ್ವಾ? ಕೂತವರಿಗೆ ಓ ಏನ್ ಹೇಳ್ತಾರೆ ಪ್ರವಚನ ಅದ್ಭುತ, ಯಾರಿಗೆ ಅವನ ನಗ್ತಾ ಇರ್ತಾನೆ. ನಿನ್ ಪ್ರವಚನದಿಂದ ನಿನ್ ಮನಸ್ಸೇ ಕರಗಿಲ್ಲ, ನಿನಗೆ ನನ್ನ ಮನಸ್ಸು ಬರಲಿಲ್ಲ. ಯಾಕೆ ಮಾಡ್ತೀವಿ ಇವೆಲ್ಲ ನಾಟಕ? ಅದಲ್ವ, ಅದಕ್ಕೆ ಹೇಳ್ತಾರೆ ಗುರುಗಳು. ಯಾಕಂದ್ರೆ ಇದೆಲ್ಲ ನಮ್ಮ ಗುರುಗಳು ಕೆಲವರೆಲ್ಲ ಹೇಳಿದ ಮಾತುಗಳನ್ನು ನೆನೆಸಿಕೊಂಡ್ರೆ ಆನಂದ ಆಗ್ತಾ ಇರುತ್ತೆ. ಅಪ್ಪ ಇಷ್ಟು ಕೊಟ್ಟನಲ್ಲ ಸಾಕು ಅನ್ಸುತ್ತೆ. ಅವ್ರು ಹೇಳ್ತಾ ಇರ್ತಾರೆ ಒಜ್ಜು ಒಬ್ಬೊಬ್ರು ಕೂಡ. ನಾವೊಂದ್ಸಲ ರಾಯರ ಸೇವಾ ಮಾಡ್ಲಿಕ್ಕೆ ಹೋಗಿದ್ದೆ, ಮಹಾನುಭಾವರು ಮರ್ಚೇಟ್ ಶ್ರೀನಿವಾಸರಾಯರು ಅಂತ ರಾಯಚೂರಿನಲ್ಲಿದ್ದವರು, ಅವರು ಉತ್ತರರು ಬಂದಿದ್ರು. ನಾನು ರಾಯರ ಸೇವೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೆ, ಗೋಪಾಲ ಸಾರ ಹೋಗಿದೆ, ನಮಸ್ಕಾರ ಮಾಡಿ ನಾ ಹೋಗ್ತಾ ಇದ್ದೀನಿ ಆರಾಧನೆಗೆ, ಏನ್ ತಲೆಯಲ್ಲಿದೆ ಸೇವಾ ಮಾಡ್ಲಿಕ್ಕೆ? ದಡ್ಡ ನಾನು ಚಿಕ್ಕವ, ಈಗಲೂ ದಡ್ಡನೆ, ಅದಕ್ಕೇನಿಲ್ಲ, ದೊಡ್ಡವನಾಗಿದ್ದೀನಿ, ಇನ್ನ ಚಿಕ್ಕವನಾಗಿದ್ದೆ. ಅವರ ಮುಂದೆ ನಾವು ಚಿಕ್ಕವರೇ, ಅವರಿಲ್ಲ ಈಗ. ರಾಯರಲ್ಲಿ ಸೇವಾ ಏನ್ ಮಾಡ್ತೀಯ? ಅವರೇ ಹಿಂಗೆಲ್ಲ ಮಾಡ್ತಾರೆ. ನೀ ಮಾಡೋದೇನಿಲ್ಲ, ಹೋಗು ಅಡ್ಡ ಬೀಳು ಅಷ್ಟೇ, ಅವ್ರು ನೋಡ್ಕೊಂತಾರೆ. ತಲೆಯಲ್ಲಿ ಇಷ್ಟೆಲ್ಲಿ ನಿಂದೆ ಎಲ್ಲ ಕೂತಿದೆ, ಏನು ಪುಣ್ಯದ ಗಂಟು ಅದಕ್ಕೆ ಬಂದೆ ಅಂತ ಸೊಕ್ಕು ಬರಬೇಡ. ಅವರೇ ಕೊಟ್ಟು ಕಳಿಸ್ತಾರೆ, ಹೋಗು ಇಷ್ಟಿದ್ರೆ ಸಾಕು, ಉದಾಹರಣೆ ಆಗ್ತೀಯ, ಇಲ್ಲ ಹಾಳಾಗಿ ಬರ್ತೀಯ, ಸೇವಾ ಅಲ್ಲ. ದೊಡ್ಡವರ ಮನಸ್ಸು ನೋಯಿಸಿ ಅವರ ಹತ್ರ ಹೋಗಿ ಸೊಕ್ಕಿನಿಂದ ಸಡಿಲ ನಿಂತು ಹಾಳಾಗಿ ಬರ್ತೀಯ, ಅಡ್ಡ ಬೀಳು ಸಾಕು, ಏನು ನಿಂದಿಲ್ಲ ಅಂತ ಬೀಳು, ಒಳ್ಳೇದಾಗುತ್ತೆ. ಯಾಕಂದ್ರೆ ನಮಗೆ ಹಾಗೆ ಹೇಳುವರು ಇವಾಗ ಇಲ್ಲ. ಹಾಗೆ ಶ್ರೀಕೃಷ್ಣ.